ಅದೇ ದೊಡ್ಡವರು ಇದ್ರು ಇಲ್ಲಿ ಕಾಣಿ ಕಾಣೋದು ಎಲ್ಲೋ ಇದ್ಬಿಡ್ತಾನೆ, ಮಾಡಿಸ್ತಾನೆ ಎಲ್ಲೋ ಇರ್ತಾನೆ. ಈ ಬಡಿಸೋರ್ದು ಹಾರಾಟ ಆಗುತ್ತೆ ಎಷ್ಟೋ ಸಲ, ಮಾಡಿಸ್ತಾ ಅಡಿಗೆ ಮಾಡಿಸ್ತಾನೆ ಎಲ್ಲೋ ಇರ್ತಾನೆ, ಮಾಡದೇನೆಲ್ಲೋ ಇರ್ತಾನೆ, ಬಡಿಸೋರು ತಮಗೆ ಬೇಕಾದ್ರೆ ಬಡಿಸ್ಕೊಳ್ಳೋದು ಇಲ್ಲ ಅಂತ ಮಾಡಿ ಹೇಳ್ಬಿಡ್ತಾರೆ ಕೊನೆಗೆ. ಈ ದೊಡ್ಡ ದುಷ್ಟತನ ಅದು. ಆದರೆ ದೇವರು ಎಷ್ಟೊಂದು ದೊಡ್ಡವನು ದೊಡ್ಡ, ಹೆಚ್ಚು ಕೆಲಸ ಮಾಡಿ ತನ್ನ ಪ್ರೊಜೆಕ್ಟ್ ಮಾಡಿಕೊಳ್ಳೋದು ದೊಡ್ಡವನು ಅಂತ ಕರೆಯೋದಾದರೆ, ಎಲ್ಲ ಕೆಲಸವನ್ನು ಮಾಡಿ ಯಾರ ಕಣ್ಣಿಗೂ ಕಾಣದೆ ಇರ್ತಾನಲ್ಲ ದೇವರು, ಎಷ್ಟು ದೊಡ್ಡವನು ಅಂತ ಯೋಚನೆ ಮಾಡಿ ಅಂತ ಹೇಳುತ್ತಾರೆ. ಬ್ರಹ್ಮ ಭವಾದಿಗಳ ನಾಮದಲ್ಲಿ ಕರೆಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ. ತನ್ನ ಮಹಿಮೆಯನ್ನು ಪರಮಾತ್ಮ ತೋರಿಸಿಕೊಡೋದಿಲ್ಲ, ತನ್ನ ಬಗ್ಗೆ ತಾನು ಪರಮಾತ್ಮ ಹೇಳ್ಕೊಳ್ಳೋದಿಲ್ಲ. ಅರ್ಜುನಿಗೆ ಪ್ರಸಂಗ ಬಂತು ಅಂತ ಹೇಳ್ತಾನೆ ಹೊರತು ಇದರ ಹೇಳೋದಕ್ಕೆ ಹೋಗೋದಿಲ್ಲ ಭಗವಂತ. ದೇವರ ಸರಳತೆ ನೋಡಬೇಕು. ಏನು ಇಲ್ಲದವನು ಅಹಂಕಾರ ಪಟ್ಟರೆ, ಅಹಂಕಾರ ಪಟ್ಬಿಟ್ಟು ದೇವರು ನಮಗೆ ಹೇಳ್ತಾನೆ. ಆದರೆ ದೇವರಷ್ಟು ಅಹಂಕಾರ ಶೂನ್ಯ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಅಷ್ಟು ದೊಡ್ಡವು. ಇದು ಕಡ್ಡಿಯಾಗಿ ಇನ್ನೊಂದೇನಿದೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ಮಮ ಮಾಯ, ನನ್ನ ಮಾಯೆ ಇದೆಯಲ್ಲ ಅರ್ಜುನ, ಈ ಪ್ರಕೃತಿಯ ಮಾಯೆ ಇದೆಯಲ್ಲ, ದುರ್ಗಾದೇವಿ ಅಂತ ಆಕೆ ಹೆಸರು, ಅದರಿಂದ ಅದನ್ನು ದಾಟ ಶಕ್ತಿ ಯಾರಿಗೂ ಇಲ್ಲ. ಇದು ಗುಣಮಯಿ ಮಾಯ. ಇವತ್ತು ಸಣ್ಣ ಪುಟ್ಟ ಲಾಕ್ ಹೊಡೆಯೋದು, ಲಾಕ್ ಹೊಡಿತಾರೆ ಅಂತ ತಕ್ಷಣ ನೋಡ್ತಾನೆ, ಸತ್ತೇ ನೋಡ್ತಾನೆ, ಓ ಇದು ಹೊಡೆಯೋ ಲಾಕ್ ಅಲ್ಲ ಅಂತ. ಹೊಡೆಯೋ ಲಾಕ್ ಅಲ್ಲ ಇದು, ಕೆಲವನ್ನ ಕೀ ಯಾತು ಬೇಕ್ರಿ, ಇದಕ್ಕೆ ಪಿನ್ ಕೊಡಿ ಸಾಕು ಅಂತ ಹೇಳ್ತಾನೆ. ಕೆಲವು ಲಾಕ್ ಲಾಕಿಯಲ್ಲಿ ಜೋರಗಳಂದ್ರೆ ಬರುತ್ತೆ, ಕೆಲವು ಪಿನ್ ಇದ್ರೆ ಸಾಕು, ಕೆಲವಕ್ಕೆ ಯಾವ್ದಾದಕ್ಕಾದ್ರೂ ಸಾಕು, ಕೆಲವಕ್ಕೆ ಇದು ಸಾಧ್ಯನೇ ಇಲ್ಲ. ಇದನ್ನ ಪೂರ್ತಿ ಹೊಡಿಲೇಬೇಕು. ಆದರೆ ಬಾಗಿಲೇ ಹೊಡೆಯಲಿಕ್ಕೆ ಬರೋ, ಅವಾಗ ಏನು ಮಾಡ್ತಾನೆ, ಏನು ಮಾಡಕ್ಕೆ ಬರೋದಿಲ್ಲ. ನಮ್ಮ ಜೀವನದಲ್ಲೇ ಲಾಕರ್ ಹೊಡೆಯೋದೇ ಕಷ್ಟ ಆದ ಮೇಲೆ ಭಗವಂತನ ಬಂಧನ ಇದೆಯಲ್ಲ, ಅದನ್ನು ಬಿಡಿಸ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಅದು ಗುಣಮಯಿ ಬಂಧನ ಅಂತ ಕರೀತಾರೆ. ಗುಣಗಳು ಮೂರು, ಮುಪ್ಪರಿಗೊಂಡ ಬಂಧನ. ಮೂರು ಹುರಿ ಇದ್ದರೆ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಒಂದಿದ್ರೆ ಅಷ್ಟು ಗಟ್ಟಿಯಲ್ಲ, ಎರಡಿದ್ರೆ ಸ್ವಲ್ಪ ಜಾಸ್ತಿ, ಮೂರಿದ್ರೆ ಮೂರು. ಮೂರು ಸೇರಿದಾಗ ಬಂಧನ, ಅದು ಮೂರು ಸೇರಿದ ಬಂಧನ ದೊಡ್ಡದು, ಗುಣಮಯಿ ಬಂಧನ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನಾನೇ ಅಡ್ಡ ಕೂಡಿಸಿದ್ದೇನೆ, ಅದಕ್ಕೆ ಯಾರು ನೋಡೋಕ್ಕಾಗೋದಿಲ್ಲ ಅದನ್ನು. ಅದಕ್ಕೆ ಭಗವಂತನೇ ಅಭ್ಯಾಸ ಜಗತ್ತಿ ಬಂತ. ಆಮೇಲೆ ಆಫೀಸರ್ ಒಳಗಿರ್ತಾನೆ, ಮುಂದೆ ಒಬ್ಬನು ಕೂಡಿಸಿರ್ತಾನೆ ಅಡ್ಡ ಅಂತ ಆಡ್ಕೊಂಡು ಬರಾಗಿಲ್ಲ, ಅವ್ರು ಪರಮೇಶ್ವರ ಒಳಗೆ ಬರಾಗಿಲ್ಲ, ಹಾಗೆ ಕೂಡಿಸಿರ್ತಾನೆ. ಇವರೆಲ್ಲ ಯಾರು ದುಡ್ಡು ಕೊಟ್ಟರೆ ಬಿಟ್ಟುಬಿಡ್ತಾರೆ. ಆದರೆ ಮಹಾಲಕ್ಷ್ಮಿ ಭಗವಂತ ಕೂಡಿಸಿದ್ದಾರೆ, ತನ್ನ ಹೆಂಡತಿನೇ ಕೂಡಿಸ್ಬಿಟ್ಟಿದ್ದಾನೆ, ಯಾರು ಒಳಗೆ ಬಿಡಾಗಿಲ್ಲ, ತನ್ನ ಹೆಂಡತಿನೇ ಮುಂದೆ ಕೂಡಿಸಿದ್ದಾನೆ, ಯಾರು ಒಳಗೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಅರ್ಥ ಮಾಡ್ಕೊಂಡು ಬಿಟ್ಟರೆ ದೇವರ ಮಾಯೆ ಗೆಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಹಳ್ಳಿಗಳು ಇದೆಲ್ಲ ದೇವರ ಮಾಯೆ ಅಂತ ಹೇಳಿದ್ದಾರೆ. ಇದು ಬಹಳ ಅರ್ಥವತ್ತಾದ ಮಾತು. ಇದು ಮಾಯಾವಾದದ ಮಾಯೆ ಅಲ್ಲ, ಶಾಸ್ತ್ರದ ಮಾಯೆ. ಇದು ಭಗವಂತನ ಇಚ್ಛಾಶಕ್ತಿ, ಆತನ ಸಂಕಲ್ಪ ಶಕ್ತಿ ತುಂಬ ದೊಡ್ಡದು. ಇದನ್ನು ದಾಟ್ತಾ ಮಮ ಮಾಯಾ ದುರತ್ಯಯ, ದೇವರ ದಯ ಇಲ್ಲದೆ ಹೋದರೆ ಇಂಪಾಸಿಬಲ್ ಅಂತ ದಾಟಕ್ಕೆ ಆಗೋದೇ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಇದು ದಾಟ ಉಪಾಯ ಏನು? ತಾನೇ ಹೇಳ್ತಾನೆ ಪರಮಾತ್ಮ ಆ ಸಮಸ್ಯೆಯನ್ನು ಮುಂದಿಟ್ಟು ಅವರು ಪರಿಹಾರ ಮಾರ್ಗವನ್ನು ಹೇಳ್ತಾನೆ. ಎಷ್ಟು ಸುಲಭ ಅದು. ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೆ. ನನ್ನ ಯಾರು ಶರಣು ಹೋಗ್ತಾರಲ್ಲ ಅವರು ಮಾಯೆಯನ್ನು ದಾಟುತ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತಮಾಷೆ ನೋಡಿ, ಅಡ್ಡ ಇರೋದು ಮಾಯೆ. ನಮ್ಮ ಮಾಯನ ಶರಣ ಹೋಗಬಾರದು, ಮತ್ತೆ ಮಾಯನ ಶರಣ ಹೊಂದಬಾರದು. ಮಾಯೆ ಯಾರ ಅಧೀನ? ಭಗವಂತನ ಅಧೀನ. ಭಗವಂತನ ಶರಣ ಹೋಗ್ರೆ ಇದಾಗ್ತಾರೆ. ಇವನು ಕೇಳಿದ್ರೆ ಒಳಗೆ ಬಿಡಬಾರದು. ಆಫೀಸರ್ ಬೆಸ್ಟ್ ಬಿಡೋದ್ರೆ ಬಿಡ್ತಾನೆ. ಅದಕ್ಕೆ ಆಫೀಸರ್ ಶರಣ ಹೊಂದಬೇಕು. ಇವತ್ತು ವಿಶ್ವದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತನಾದ್ದರಿಂದ ಮಾಮೇವ ಏ ಪ್ರಪದ್ಯಂತೆ, ನನ್ನನ್ನೇ ಅವರು ಆಶ್ರಯಿಸ್ತಾರಲ್ಲ. ಮಾಯಾ ಮೇತಾಂ ತರಂತಿತೆ, ಈ ದುರ್ಗೆಯ ಮಾಯೆಯನ್ನು ದಾಟ್ತಾರೆ, ಆಗ ನನ್ನ ನೋಡ್ಲಿಕ್ಕಾಗತ್ತೆ ಅಂತ ಹೇಳಿ. ಆಗ ನಾನು ನೋಡ್ಲಿಕ್ಕಾಗತ್ತೆ, ಇಲ್ಲದೆ ಹೋದ್ರೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಏ ಪ್ರಪದ್ಯಂತೆ ತೇ ತರಂತಿ ಅಂತ ಹೇಳಿದ್ರಿಂದ ನೀಮಾದುವಂತ. ಯಾರು ಶರಣ ಹೋಗ್ತಾರೆ ಅವರು ದಾಟುತ್ತಾರೆ, ಯಾರು ಶರಣ ಹೊಂದೋದಿಲ್ಲ ಅವರು ದಾಟಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ದಾರಿ ಇಲ್ಲ ಅಂತ ಅರ್ಥ. ಇನ್ನೊಂದು ದಾರಿ ಅದಕ್ಕಿಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಈ ಮಾತು ಇಟ್ಕೊಂಡಾಗ ನಮ್ಮ ಮಂತ್ರದ ಅರ್ಥ ನಿಮಗೆ ಗೊತ್ತಾಗುತ್ತೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ದೇವ್ ಪೂಜೆ ಕಾಲಕ್ಕೆ ಹೇಳಬೇಕಾದ ಮಂತ್ರ ಇದು. ಈ ಮಂತ್ರದ ಅರ್ಥ ಇದೆ. ನನ್ನನ್ನೇ ಯಾರು ಶರಣ ಹೊಂತಾರಲ್ಲ ಅವರಿಗೆ ಮಾಯೆಯ ಬಂಧನ ಬರೋದಿಲ್ಲ. ಈ ದೃಷ್ಟಿಯಲ್ಲಿ ಅನ್ಯಥಾ ಶರಣಂ ನಾಸ್ತಿ, ಬೇರೊಂದು ದಾರಿ ಇಲ್ಲ. ತ್ವಮೇವ ಶರಣಂ ಮಮ, ನನಗೆ ನೀನೇ ಗತಿ ಪರಮಾತ್ಮ. ತಸ್ಮಾತ್ ಆದ್ದರಿಂದ ಕಾರುಣ್ಯ ಭಾವೇನ ಕರುಣೆಯಿಂದ ರಕ್ಷ ರಕ್ಷ ಜನಾರ್ದನ, ನಮ್ಮನ್ನು ರಕ್ಷಿಸು, ರಕ್ಷಿಸುವುದು ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಆ ಪ್ರಾರ್ಥನೆಯ ಮಹತ್ವ ನಮಗೆ ಗೊತ್ತಾಗೋದು ಭಗವದ್ಗೀತೆ ಮಾತು ಕೇಳಿದಾಗ. ನನ್ನನ್ನು ಶರಣ ಹೊಂದಬೇಕು. ಅದಕ್ಕೆ ಆಚಾರ್ಯ ದ್ವಾದಶೋತ್ತರದಲ್ಲೂ ಅಧ್ಯಾಯ ಪೂರ್ತಿ ಶರಣೋ ಶರಣೋ ಅಂತಲೇ ದೇವರಿಗೆ ಹೇಳುತ್ತಾರೆ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ. ನೋಡಿ ಪ್ರಪತ್ತಿ ಅಂದ್ರೆ ಅದೇನು, ದೇವರನ್ನು ಹೀಗೆ ಶರಣ ಹೊಂದಬೇಕು ನಾವು. ಅವಿಜಿತ ಕುಂಡ್ರಪತಿ ಸಮಿತಿ ಖಂಡನ ರಮಾವರ ವೀರಪ್ಪ ಭವ ಮಮ ಶರಣಂ ಅಧ್ಯಾಯ ಪೂರ್ತಿನ ಅರ್ಥ ಮಾಡಿಕೊಂಡ್ರೆ ದೇವರನ್ನ ಈ ರೀತಿ ನಂಬಿದರೆ, ಈ ರೀತಿ ನಿನೇಗತಿ ಅಂತ ನಂಬಿ, ನಿನೇಗತಿ ನೀನೇ ಮತಿ ಅಂತ ದಾಸರಾಯರ ಹಾಡುಗಳಲ್ಲಿ ಹೇಳುತ್ತಾ ನೀನೇಗತಿ ನೀನೇ ಮತಿ ಆ ಭಾವನೆ ಬಂದರೆ ದೇವರು ನಮ್ಮನ್ನು ಕಾಪಾಡ್ತಾನೆ, ಮಹಾಲಕ್ಷ್ಮಿಯ ಬಂಧನವೂ ಕಡಿಯಿತು. ಅದರ ಜೊತೆಗೆ ಮೊದಲೇ ಹೇಳಿದೆ, ಗೇಟ್ ಕೀಪರ್ ಹತ್ರ ಕೀ ಇದೆ, ತೆಗೆಯೋ ರೈಟ್ ಅವನಿಗಿಲ್ಲ, ಕೀ ದೇವರು ತೆಗೆಯೋ ರೈಟ್ ಅವನಿಗಿಲ್ಲ, ತೆಗೆಸೋ ರೈಟ್ ಇರೋದು ಒಳಗಿರೋ ವ್ಯಕ್ತಿಗೆ. ಮಹಾಲಕ್ಷ್ಮಿ ಬಂಧನ ಮಾಡಿದರೂ ಕೂಡ ಬಿಡಿಸೋ ಶಕ್ತಿ ಭಗವಂತನಿಗಿದೆ, ಮಹಾಲಕ್ಷ್ಮಿಗೆ ಆ ಶಕ್ತಿ ಇಲ್ಲ. ಭಗವಲಕ್ಷ್ಮಿ ಭಗವಂತನ ಅಧೀನರಾದ್ದರಿಂದ ಅವನ ದಯೆಯಿಂದನೇ ಅವನು ದಾಟಿ ಬರಬೇಕು. ಅದಕ್ಕೆ ಏನಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದಕ್ಕೇನೆ ಕನಕದಾಸರ ಮಾತು ಬಂತು, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಇದೇ ಬಾಗಿಲು ಅಂದ್ರೆ ಅದೇ, ಈ ಮಾಯೆಯನ್ನೇ ಬಾಗಿಲು ಅಂತ ಕರೆದಿದ್ದು. ಯಾವುದೋ ದೇವಸ್ಥಾನದ ಬಾಗಿಲು ತೆಗೆಯೋದಲ್ಲ, ಈ ಬಾಗಿಲು ತೆಗಿಬೇಕು. ದೇವಸ್ಥಾನದ ಬಾಗಿಲು ಕೈ ಅರ್ಚಕ ಎಲ್ಲ ಹೋಗ್ಬಿಟ್ಟಿರ್ತಾನೆ ಹಾಕೊಂಡ್ಬಿಟ್ಟು, ಆದರೆ ಅರ್ಚಕ ಹುಡುಕೋತ ಕೊಡಬೇಕು. ಇಲ್ಲ ಆಗಲ್ಲ, ಪರಮಾತ್ಮ ಒಳಗೆ ಇದ್ದಾನೆ ಅವನು ತೆಗೆಸಬೇಕಷ್ಟೇ. ಅದನ್ನು ತೆಗೆಯಂದ್ರೆ ಕಷ್ಟ ತೆಗೆಸಿಬಿಡ್ತಾರೆ, ತೆಗೆಯೋದಿಲ್ಲ ಅಂತ ಹೇಳಿದ ರೈಟ್ ಯಾರಿಗೂ ಇಲ್ಲ. ಆದ್ದರಿಂದ ದೇವರನ್ನು ಕಾಣಬೇಕಾದ್ರೆ ದೇವರೇ ನಮಗೆ ಕಾಣಿಸ್ಬೇಕೇ ಹೊರತು ನಾವು ನೋಡ್ಲಿಕ್ಕಾಗೋದಿಲ್ಲ. ಮತ್ತಿಲ್ಲ ಅಂತ ಜಾತಕ್ಕೆ ಹೇಳಬಾರ್ದು, ಜಗತ್ತಿನ ಮೂಮೆಂಟ್ ನೋಡಿ, ಈಗ ನೋಡಿದ್ಮೇಲೆ ದೇವರನ್ನ ಒಪ್ಪಲೇಬೇಕಲ್ಲ, ದೇವರಿದ್ದಾನೆ ಕಾಣಿಸ್ಬೇಕಷ್ಟೆ, ದೇವರಿದ್ದಾನೆ ಕಾಣಿಸ್ಬೇಕು. ಆದ್ದರಿಂದ ಕಾಣಿಸ್ತಕ್ಕ ಅವನೇ ಒಲಿಬೇಕು. ಆದ್ದರಿಂದ ದೇವರ ದಯೆಯನ್ನ ಮಾತಿ ಅರ್ಥ ಬಂತು. ದೇವರ ಕರುಣೆ ದೇವರ ದಯೆ ಎನ್ನುವುದು ಬಹಳ ಅತ್ಯಂತ ಮುಖ್ಯವಾದ ಪದ. ನಮ್ಮ ಪ್ರಾರ್ಥನೆಯೆಲ್ಲ ಈ ಹಿನ್ನೆಲೆಯಲ್ಲಿ ಸಾರ್ಥಕ ಆಗುತ್ತ. ಯಾವುದೇ ದೇವರ ಸ್ತೋತ್ರ ಹೇಳಿ ಅದರ ಮುಖ್ಯವಾದ ಅಭಿಪ್ರಾಯ ಎಲ್ಲಿಗೆ ಅಂದರೆ ನಿನ್ನ ಮಾಯೆಯನ್ನು ಪರಿಹಾರ ಮಾಡುವಂತೆ, ನಿನ್ನ ಮಾಯೆಯನ್ನು ಪರಿಹಾರ ಮಾಡು, ನಮಗೆ ಬಂಧನದಿಂದ ಬಿಡುಗಡೆಯನ್ನು ಕೊಡು, ಮೋಕ್ಷದ ಹಾದಿಯನ್ನು ತೋರಿಸು. ಹಿರಣ್ಮಯೇನ ಪಾತ್ರೇಣ ಸತ್ಯಶ್ಚಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈಶಾವಾಸ್ಯದ ಮಂತ್ರ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಭಗವಂತ ನಾನು ನೋಡಬೇಕಾಗಿದೆ, ನಿನ್ನ ಈ ಮಾಯೆಯನ್ನು ತೆಗೆದು ನಿನ್ನನ್ನು ನಮಗೆ ತೋರಿಸಿಕೊಡು ಅಂತಕ್ಕಂಥ ಪ್ರಾರ್ಥನೆಯೇ ಎಲ್ಲ ಸ್ತೋತ್ರಗಳ ಸಾರ. ಅಂದ್ರೆ ಅದೇನು ವಿಶ್ವದ ಸಮಸ್ತ ದೇವತಾ ಸ್ತೋತ್ರಗಳ ಸಾರದ ಹಿನ್ನೆಲೆ ಎಂದರೆ ನಮ್ಮ ಬಂಧನದಿಂದ ಬಿಡುಗಡೆ ಮಾಡು, ನಿನ್ನ ರೂಪವನ್ನು ತೋರಿಸು. ಎತ್ತೇ ತತ್ತೇ ರೂಪಂ ಕಲ್ಯಾಣತಮಂ ಪಶ್ಯೇ. ನಿನ್ನ ವಿಶಿಷ್ಟವಾದಂಥ ಕಲ್ಯಾಣತಮವಾದ ರೂಪವನ್ನು ನಾನು ನೋಡಬೇಕಾಗಿದೆ. ಮತ್ತೆ ಭಗವಂತ ಮುಂದೆ ಹೇಳುತ್ತಾರೆ, ದೇವರು ಕಾಣೋದಕ್ಕೆ ಇನ್ನೊಂದು ಕಾರಣ ಅಂತ ಕೇಳಿದರೆ, ತುಂಬ ಪ್ರಕಾಶ ಇದ್ದ ವಸ್ತು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ತುಂಬ ಕತ್ಲಲ್ಲಿದ್ದರೂ ಕಣ್ಣಿಗೆ ಕಾಣೋದಿಲ್ಲ, ತುಂಬ ಬೆಳಕಿದ್ರೂ ಕಣ್ಣಿಗೆ ಕಾಣೋದಿಲ್ಲ. ಸೂರ್ಯ ನೋಡ್ತಾರೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಹಾಗೆ ಈ ಸೂರ್ಯನ ನೋಡ್ಬೇಕಾದ್ರೆ ಕಣ್ಣು ಮುಚ್ಕೋಬೇಕಾದ್ರೆ ಭಗವಂತನ ಕಾಂತಿ ಈ ಸೂರ್ಯನ ಕಾಂತಿ ಅಲ್ಲ. ಮುಂದೆ ಹೇಳ್ತಾರೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇ ಜುಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆತನ ಅನಂತ ಸೂರ್ಯಕಾಂತಿ ಭಗವಂತನದಾದ್ದರಿಂದ ನೋಡೋ ಶಕ್ತಿ ನಿಮ್ಮ ಕಣ್ಣಿಗೆ ಇಲ್ಲೇ ಇಲ್ಲ, ಆ ಕಣ್ಣು ತಕ್ಷಣ ಕೋರೈಸಿಬಿಡುತ್ತೆ, ಮುಚ್ಕೊಂಡು ಹೋಗಿಬಿಡುತ್ತೆ. ಆದ್ದರಿಂದ ಆ ಯೋಚನೆ ಮಾಡಿದರೆ ದೇವರನ್ನು ಕಾಣತಕ್ಕಂಥ ಮನಸ್ಸು ನಮಗಿದ್ರೆ ಪ್ರಾರ್ಥನೆ ಒಂದೇ ದಾರಿ. ಅದಕ್ಕೆ ಪ್ರಾರ್ಥನೆ ಯಾಂತ್ರಿಕ ಪ್ರಾರ್ಥನೆ ಆಗಬಾರದು ಅಂದಕ್ಕೆ ಮುಂದೆ ಪರಮಾತ್ಮ ಹೇಳುತ್ತಾನೆ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಃ ಮಾಯೆಯ ಅಪಹೃತ ಜ್ಞಾನಃ ಆಸುರಂ ಭಾವಮಾಶ್ರಿತಃ. ಮುಂದಿನ ಶ್ಲೋಕದಲ್ಲಿ ಹೀಗೆ ದೇವರಿದ್ದಾನೆ, ಅವರಿಂದ ನಮ್ಮ ಪ್ರಯೋಜನ ಇದೆ ಅಂದರೆ ಎಲ್ಲರೂ ಯಾಕೆ ನೋಡೋದಿಲ್ಲ? ಶರಣ ಹೋಗ್ಕೋರಿ ಪರಮಾತ್ಮ ಕಾಣಿಸ್ತಾನೆ, ಶರಣ ಯಾಕೆ ಹೋಗಬಹುದಲ್ಲ ಅಂದರೆ ಶರಣ ಹೋಗುವ ಸ್ವಭಾವ ಎಲ್ಲರಿಗೂ ಇರೋದಿಲ್ಲ ಅಂತ ಹೇಳುತ್ತಾನೆ ಭಗವಂತ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಃ. ನರಾಧಮಃ ಕೆಟ್ಟ ಜನ ನನ್ನನ್ನು ಎಂದೂ ಶರಣ ಹೋಗೋದೇ ಇಲ್ಲ, ಕೆಟ್ಟ ಜನ ನನ್ನ ಬಳಿಗೆ ಶರಣ ಹೋಗೋದಿಲ್ಲ. ಕೃಷ್ಣ ದುರ್ಯೋಧನ ತಾನಾಗಿ ಹೋಗಿದ್ದಾನೆ, ಹೇಳುತ್ತಾನೆ ಹೋಗಯ್ಯ ಅಂತ ಹೇಳ್ತಾನೆ. ಎಂಥ ಆಶ್ಚರ್ಯ, ಇವನಾಗಿ ಬರೋದು ಬೇಡ, ತಾನಾಗಿ ಕೃಷ್ಣ ಬಂದಿದ್ರೆ ತಾನಾಗಿ ಉಪದೇಶವನ್ನು ಮಾಡಿದರೆ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನಲ್ಲ. ನರಾಧಮ ಅಂತ ಆಗಲಿಲ್ಲ, ಈಗ ಬೇಷ್ಟು ಮನೆ ಕರೆದು ಪಾಠ ಹೇಳಿ ನೋಡಿಸ್ಕೊಡ್ತೇನಯ್ಯ ಬರೀ ಅಂತ ಕೇಳಿದ್ರೆ, ಹೋಗಿ ಸರ್ ನಾ ಸಿನಿಮಾಕ್ಕೆ ಹೋಗ್ತೇನೆ, ಏನು ಮಾಡಬೇಕು ಅವರಿಗೀಗ, ಇದಕ್ಕೆ ನೀವೇ ಬರ್ಕೊಳ್ಳಿ ಅಂದರೆ ಈ ಥರ ನೀವೇ ಬೇಕಾದ್ರೆ ಬರ್ಕೊಳ್ಳಿ, ನಾನು ಬರೆಯೋದಿಲ್ಲ. ಇಷ್ಟ ಹಠಮ ಕೆಲವು ಮೇಷ್ಟ್ರು ಇರ್ತಾರೆ, ಒಳ್ಳೆ ಮೇಷ್ಟ್ರಿಗಳಿರ್ತಾರೆ, ಪಾಪ ಆಗಿ ಹೋಗ್ತೀಯಲ್ಲ ಅಯ್ಯ, ನೀನು ಹಾಳಾಗಿ ನಾನು ಅಪ್ಪ ಅಮ್ಮನ ಬೀದಿಗೆ ಹಾಕ್ತೀಯಲ್ಲ ಅಯ್ಯ ಬಾ ಹೇಳ್ಕೊಡ್ತೇನೆ ಅಂತ ಕೇಳಿದರೆ ಅವನಿಗೆ ಬೇಕಿಲ್ಲ. ಅವನಿಗೆ ಸರ್ ನೇಚರೇ ಹಾಗೆ. ನರಾಧಮಃ ನಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ ನರಾಧಮಃ. ನರಾಧಮರು ಯಾತಕ್ಕೆ, ಮೂಢಾಃ ಮೂರ್ಖರವರು, ಯಾವುದರಲ್ಲಿ ಸಾರ ಇದೆ ಯಾವುದರಲ್ಲಿ ಸಾರ ಇಲ್ಲ ಅಂತ ಗೊತ್ತಿಲ್ಲ. ವಿದ್ಯಾರ್ಥಿಗಳೆಲ್ಲ ನೋಡಿಬೇಕಾದ್ರೆ ಬೇರೆ ಊರಿಂದ ಬಂದಿರ್ತಾರೆ, ಲಕ್ಷಾಂತರ ಡೊನೇಷನ್ ಕೊಟ್ಟಿರ್ತಾರೆ, ಫೀಸ್ ಕೊಟ್ಟಿರ್ತಾರೆ, ಎಲ್ಲೋ ಕಷ್ಟಪಟ್ಟು ಓದ್ತಿರ್ತಾರೆ, ಅಂತ ಹೊತ್ತಿನಲ್ಲಿ ಕ್ಲಾಸ್ ಬಿಟ್ಟು ಹೋಗ್ತಾರಲ್ಲ, ತಿಳುವಳಿಕೆಯಲ್ಲಿ ಕೆಲಸ ಅಲ್ಲ. ಇದು ಒಂದು ಬಂದಿರೋದೆ ಅದಕ್ಕೆ, ಅದು ಬಿಟ್ಟು ಹೋಗ್ತಾರೆ ಅಂದರೆ ಮೂಢಾಹ ತಾನೇ, ಸಾರ ವಿವೇಕನೇ ಇಲ್ಲ, ಮೂಢಾಹ. ಯಾತಕ್ಕೆ ಮೂಢರಾಗ್ತಾರೆ ಅಂದರೆ ದುಷ್ಕೃತಿನಃ, ಕೃತಿ ಅಂದರೆ ಕಾರ್ಯ, ದುಷ್ಕೃತಿಗಳು, ಕೆಟ್ಟ ಕೆಲಸ ಮಾಡಿದವರು ಬುದ್ಧಿ ಕೆಟ್ಟ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಅರ್ಥ ಮಾಡಿಕೊಂಡ್ರೆ ಲಿಂಕ್ ಒಂದಕ್ಕೊಂದು, ಕೆಟ್ಟ ಕೆಲಸ ಯಾವನು ಮಾಡ್ತಾನೋ ಅವನು ಬುದ್ಧಿ ಕೆಡುತ್ತೆ, ಬುದ್ಧಿ ಕೆಟ್ಟಾಗ ಅಧಮನಾಗ್ತಾನೆ, ಅಧಮನಾದಾಗ ಅವನು ದೇವರನ್ನು ಕಾಣೋ ಅವಕಾಶ ಕಳ್ಕೊಂಡು ಬಿಡುತ್ತಾನೆ.
ದೇವರು ಕಾಡ ಅವಕಾಶವನ್ನ ಅವನು ಕಳ್ಕೊಳ್ತಾನಾದ್ದರಿಂದ ನಾವು ದುಷ್ಕಾರ್ಯಗಳನ್ನ ಮಾಡಬಾರ. ತಲೆ ತೋರಿಸ್ತಾ ಬದುಕ್ತೇವೆ ಅಂದ್ರೆ ದೇವ್ರು ನೋಡೋ ಚಾನ್ಸ್ ಇಲ್ಲ ಅಂತ. ಸತ್ಯ ಸುಕೃತಿಗಳಾಗಬೇಕು, ದುಷ್ಕೃತಿಗಳಾಗಬಾರ. ಸುಕೃತಿಗಳಾಗಬೇಕು. ಸತ್ಯಂ ವದ ಧರ್ಮಂಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇವೆಲ್ಲ ಸತ್ಕಾರ್ಯಗಳಾದ್ರಿಂದ ಇದನ್ನ ಯಾರು ಮಾಡ್ತಾರೋ ಅವರಿಗೆ ದೇವರು ಕಾಡುತ್ತಾರೆ. ಪುಂಡರೀಕ, ತಂದೆ ತಾಯಿ ಮುದುಕರು ಪಾಪ ಸ್ನಾನ ಮಾಡಿಸ್ತಾ ಇದ್ದಾನೆ, ಅಷ್ಟು ಭಕ್ತಿಯಿಂದ ಸ್ನಾನ ಮಾಡಿಸ್ತಾ ಇದ್ದಾರೆ, ದೇವರು ಬಂದು ನಿಂತಿದ್ದಾನೆ, ಏನು ಆಶ್ಚರ್ಯ. ಅದಕ್ಕೆ ಸುಕೃತಿಗಳಿಗೆ ದೇವರು ಕಾಣ ಹಾಗೆ ಇವರಿಗೆ ಕಾಣಲಿಲ್ಲ. ತಕ್ಷಣ ಬಂದು ನಿಂತ್ಕೊಂಡ, ಬಂದಿದ್ದೇನೆ ಅಂದ್ರೆ ಸ್ವಲ್ಪ ನಿಂತಿರುವಂತ ಇಟ್ಟಿಗೆ ಬಿಸಾಕಿದರೆ ಅದ್ಮೇಲೆ ಪರಮಾತ್ಮ ನಿಂತು ಬಿಡ್ತಂತೆ, ಪರ್ಮನೆಂಟ್ ಆಗಿ ನಿಂತನಂತೆ. ಎಷ್ಟು ಅನುಗ್ರಹ ಅದು ಬಂದು. ದೇವರು ಹೇಳಿದ ಕೆಲಸವೇ ಸುಕೃತ, ಅದನ್ನು ಮಾಡಿದರೆ ದೇವರು ಒಲಿತಾನೆ, ಅದನ್ನು ಮಾಡಿದವರ ದೇವರು ಒಲಿಯೋದಿಲ್ಲ. ಆದ್ದರಿಂದ ದುಷ್ಕೃತಿಗಳವರು, ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯಯ ಅಪಹೃತ ಜ್ಞಾನಾಹ. ದುರ್ಗಾದೇವಿ ಅವರ ಜ್ಞಾನವನ್ನು ಮುಚ್ಚಾಕಿಬಿಡ್ತಾಳೆ ಅಂತ ಹೇಳ್ತಾರೆ. ದುರ್ಗಾದೇವಿ ಅವರ ಜ್ಞಾನವನ್ನು ಮುಚ್ಚಿಬಿಡ್ತಾಳೆ. ಅದಕ್ಕೆ ದುರ್ಗಾ ಅಂತಲೇ ಹೆಸರು. ಶ್ರೀ ಭೂ ದುರ್ಗಾ ಮಹಾಲಕ್ಷ್ಮಿಯ ಮೂರು ರೂಪಗಳು, ಸತ್ವಗುಣ ರಜೋಗುಣ ತಮೋಗುಣ, ಮೂರು ಗುಣಗಳು. ಒಂದೊಂದು ಗುಣಕ್ಕೊಂದೊಂದು ರೂಪದಿಂದ ನಿಯಮನ ಮಾಡ್ತಾ ಇದ್ದಾರೆ. ಅದನ್ನು ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲ ಅನುದಿನವು ಅಂತ ಕರೆದಿದ್ದು. ಸತ್ವಗುಣಕ್ಕೆ ಶ್ರೀದೇವಿ, ಅದಕ್ಕೆ ಶ್ರೀದೇವಿಯ ಬಣ್ಣ ಬಿಳಿ ಬಣ್ಣ. ರಜೋಗುಣಕ್ಕೆ ಭೂದೇವಿ, ಅದು ಕೆಂಪು ಬಣ್ಣ ರಜೋಗುಣಕ್ಕೆ. ತಮೋಗುಣ ದುರ್ಗಾದೇವಿ, ದುರ್ಗಾದೇವಿ ಬಣ್ಣ ಕಪ್ಪು ಬಣ್ಣ. ದುರ್ಗಾದೇವಿ ಕಪ್ಪಲ್ಲ, ಬಣ್ಣ ಕಪ್ಪಿರೋದು ಯಾತಕ್ಕೆ ಅಂದ್ರೆ ತಮೋಗುಣದ ಅಭಿಮಾನಿ ದೇವತೆಯಾಗಿದ್ದು ತೋರಿಸ್ತಾರಷ್ಟೇ. ಹೀಗೆ ಶ್ರೀ ಭೂ ದುರ್ಗಾ ರೂಪದಿಂದ ಇದ್ದಾರೆ. ಆ ದುರ್ಗಾದೇವಿ ದಾರಿ ತಪ್ಪಿಸ್ತಾರಾದ್ರಿಂದಾಗಿನೇ ಇವನಿಗೆ ಇದ್ದುಬದ್ಧ ಜ್ಞಾನನು ಹೋಗಿಬಿಡುತ್ತೆ. ನಮಾಂ ದುಷ್ಕೃತಿನೋ ಮೂಢಾಹ ಪ್ರಪದ್ಯಂತೆ ನರಾಧಮಾಹ ಮಾಯಯ ಅಪಹೃತ ಜ್ಞಾನಾಹ ಮಾಯಯ ಅಪಹೃತ ಜ್ಞಾನಾಹ ಆಸುರಂ ಭಾವಮಾಶ್ರಿತಾಹ. ಅವರ ಜ್ಞಾನ ಎಲ್ಲಿರುತ್ತೆ ಗೊತ್ತಾ? ಆಸುರಂ ಭಾವಂ, ಅಸುರ ಭಾವ ಅವರದ್ದೇ ಹೊರತು ಸುರಭಾವ ಅಲ್ಲ, ಆಸುರ ಭಾವ ಅಂತ ವರ್ಣನೆ ಮಾಡ್ತಾನೆ. ಈ ಪದ ನಮಗೆ ಅರ್ಥ ಆಗಬೇಕಾದ್ರೆ 16ನೇ ಅಧ್ಯಾಯ ಪೂರ್ತಿ ವಿಭಾಗ ಮಾಡ್ತಾ ಹೋಗ್ತಾನೆ. ದೈವಿ ಸಂಪತ್ತು ಅಂದ್ರೆ ಆಸುರಿ ಸಂಪತ್ತು ಅಂದ್ರೆ ಏನು? ಆಸುರಂ ಭಾವಮಾಶ್ರಿತ ಅಂದ್ರೆ ಅದರ್ಥ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ. ನಾನೇ ಇವರು, ನನಗಿಂತ ಮೇಲೆ ಯಾವುದಿದೆ? ಏನು ಬೇಕಾದ್ರೂ ಮಾಡ್ತೇನೆ. ತಲೆ ತೋಚಿದ್ ಮಾತಾಡ್ತ, ನನ್ನಂಥ ಬಲಿಷ್ಠ ಇಲ್ಲ, ನನ್ನಂಥ ಸಮರ್ಥ ಇಲ್ಲ, ನನ್ನಂಥ ಶ್ರೀಮಂತ ಇಲ್ಲ ಅಂತ ಅಹಂಕಾರ ಪಡ್ತಾನೆ. ಅದರ ಪ್ರಭಾವ ಸರ್ವಪಥ ರೀತಿಯ ಪತನಕ್ಕೆ ಅವನು ಹೋಗ್ತಾನೆ ಹೊರತು ಉದ್ಧಾರ ಆಗೋದೇ ಇಲ್ಲ. ವಸ್ತು ಇರೋದು ತಪ್ಪಲ್ಲ, ಅಹಂಕಾರ ಇರೋದು ತಪ್ಪು. ಆಸುರಂ ಭಾವಮಾಶ್ರಿತಾಹ, ಆಚಾರ್ಯರು ಹೊಸ ಅರ್ಥವನ್ನು ಹೇಳ್ತಾರೆ. ಅದು ಅಸುರ, ಅಸುರಸ್ಯ ಭಾವ ಅಸುರ ಭಾವ. ಅಸುರ ಅಂದ್ರೆ ಏನು? ನಮಗೆ ರಾಕ್ಷಸ ರಾಕ್ಷಸ ಅರ್ಥ ಮಾಡಿ ಕೇಳಿ ಅರ್ಥ ಆಗಿರುತ್ತೆ ನಮಗೆ. ಆ ಪದವನ್ನು ಒಡೆದು ಆಚಾರ ಹೇಳ್ತಾ ಇರ್ತಾರೆ. ನಿಷ್ಪತ್ತಿಯನ್ನು ತೋರಿಸ್ತಾರೆ, ನಿರ್ವಚನವನ್ನು ಮಾಡ್ತಾರೆ, ಎಟಿಮಾಲಜಿಕಲ್ ಮೀನಿಂಗ್ ಹೇಳ್ತಾರೆ. ಅಸುರ ಅಂದ್ರೆ ಏನು? ಆಚಾರ ಹೇಳ್ತಾರೆ, ಅಸುಷು ರಥಾಹ ಅಸುರಾಹ. ಅಸುರ, ಅಸುಷು ರಥಾಹ ಅಸುರಾಹ. ಅಸು ಅಂದ್ರೆ ಏನು? ಇಂದ್ರಿಯಗಳು, ಪ್ರಾಣಗಳು ಅಂತ ಅರ್ಥ. ಯಾರು ಇಂದ್ರಿಯ ರಾಮರೋ ಅವರು ಅಸುರ. ಅಂದ್ರೆ ಈ ಮೆಟೀರಿಯಲ್ ಪ್ಲೆಜರ್ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ಎಂಜಾಯ್ ಮಾಡೋರು. ರುಚಿಯಿಂದ ನಾಳೆ ರುಚಿನೇ ಬೇಕು ಅವನಿಗೆ. ಕಣ್ಣಿಗೆ ತನಗೆ ಇಷ್ಟಪಟ್ಟ ರೂಪನೇ ಬೇಕು. ಸ್ಪರ್ಶ ತನಗೆ ತನ್ನ ತೋಚಿದ ಸ್ಪರ್ಶನೇ ಆಗಬೇಕು. ಅಷ್ಟೇ ಫೈನಲ್ ಅವನಿಗೆ. ಹಿಂದೆ ಬಂದಿತ್ತು ಇಂದ್ರಿಯ ರಾಮ ಮೋಘಂ ಪಾರ್ಥ ಸಜೀವತಿ. ಇಂದ್ರಿಯ ರಾಮರು ಅಂದ್ರೆ ಒಂದೇ, ಅಸುರರು ಅಂದ್ರೆ ಆಫೀಸ್ಗೆ ಹೋಗೋದು. ಇಷ್ಟ ಬಂದಾಗ ದೊಡ್ಡ ಕಾಲ್ಚಾಚಿ ಆಗಲ್ಸಿತ್ತು, ಜೋರಾಗಿ ಆಗಲ್ಸಿ ಕೂತ್ಬಿಟ್ರೆ ಆಫೀಸರ್ ಏನೇನು ಹಣೆ ಬರ ಅಂತ ಕೇಳ್ತಾನೆ. ಸಾರ್, ನನಗೆ ಭಾಳ ಎಂಜಾಯ್ ಮಾಡಬೇಕಾಗಿದೆ ಆಸ್ತೇರಿಂದ ಕೇಳಿದ್ರೆ, ಕೆಲಸ ಬಿಟ್ಟು ಮನೆಗೆ ಹೋಗಿ ಅದೇ ಕೆಲಸ ಮಾಡು, ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ. ಅಲ್ಲಿ ಬರೋದು ಎಂಜಾಯ್ಮೆಂಟ್ಗೆಲ್ಲ, ಕೆಲಸ ಪಟ್ಟು ದುಡ್ಡು ತಗೊಂಡು ಅದರಿಂದ ಎಂಜಾಯ್ ಮಾಡಬೇಕೇ ಹೊರತು ಅಲ್ಲಿ ಎಂಜಾಯ್ ಮಾಡೋದಲ್ಲ. ಇವತ್ತು ನಾವು ಎಂಜಾಯ್ ಮಾಡೋದನ್ನು ಬೇಡ ಅಂತ ಹೇಳೋದಿಲ್ಲ, ವರ್ಕಿಂಗ್ ಅವರ್ಸಲ್ಲಿ ಎಂಜಾಯ್ ಮಾಡೋದಲ್ಲ, ಕದ್ದು ಎಂಜಾಯ್ ಮಾಡೋದಲ್ಲ, ಅಲ್ಲಿ ಕೆಲಸ ಮಾಡಬೇಕು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ಆಮೇಲೆ ಬಂದ ಹಣದಿಂದ ಎಂಜಾಯ್ ಮಾಡಬೇಕೇ ಹೊರತು ಇಲ್ಲಿ ಮೋಸ ಮಾಡೋದಲ್ಲ. ಅದು ಇಂದ್ರಿಯಾರಾಮರ ಆಗಬಾರದು. ಇವತ್ತು ನಾಗ್ತಿರೋದು ಹಾಗೇನೆ, ದುಡ್ಡು ಬರುತ್ತೆ, ತೋಚಿದ್ದಕ್ಕೆ ಉಪಯೋಗಿಸ್ತಾನೆ, ಇಷ್ಟ ಬಂದಿದ್ದಕ್ಕೆ ಉಪಯೋಗಿಸ್ತಾನೆ. ಗುಟ್ಕಾ ತಿನ್ನೋರು ಯಾರೋ, ಸೇದೋನೇ ಅವನು, ಕುಡಿಯೋನೇ ಅವನು, ನನ್ನ ದುಡ್ಡು ನಾನು ಅನುಭವಿಸ್ತೇನೆ. ಯಾರೋ ಮಾತಾದೆಲ್ಲ ಕೂಡ ದೇಹನೇ ನಿಂದಲ್ಲ ದುಡ್ಡಿನಿಂದ ಹೇಗಾಗುತ್ತೆ ಅಂತ ಕೇಳ್ತಾರೆ. ದೇಹನೇ ನಿಂದಲ್ಲ ದುಡ್ಡಿನಿಂದ ಹೇಗಾಗುತ್ತೆ, ಎಚ್ಚರನೇ ಇಲ್ಲ ಅವ್ರಿಗೆ. ಅದಕ್ಕೆ ಹಿಂದೆ ಜನಕರಾಜನ ಕಥೆ ಹೇಳಿದ್ದೆ, ಜ್ಞಾಪಕ ಮಾಡ್ಕೋಬೇಕು ಅದನ್ನು. ಒಬ್ಬ ಯಾರೋ ಒಬ್ಬ ಜನಕರಾಜ, ಒಳ್ಳೆ ರಾಜ ಪಾಪ, ಯಾವುದೋ ಕಾಲಕ್ಕೆ ಸ್ವಲ್ಪ ಅವನಿಗೆ ಅಹಂಕಾರ ಬಂದಿತ್ತು. ಹಾಗೊಬ್ಬ ಬ್ರಾಹ್ಮಣ ಬರ್ತಾನೆ, ನಾಲ್ಕು ದಿವಸ ಇರ್ತಾನೆ, ತುಂಬ ಪ್ರಿಯವಾಗ್ತಾನೆ ಜನಕರಾಜರಿಗಂತೂ, ಬಹಳ ಪ್ರೀತಿ ಅವನ ಕಂಡ್ರೆ. ಒಂದು ಸಿದ್ಧಕ್ಕಿದ್ದ ಹಾಗೆ ಏನೋ ಸ್ವಲ್ಪ ಬೇಜಾರಾಗತ್ತೆ. ಆ ಬ್ರಾಹ್ಮಣ ಭಾಷೆ ಹಿಡಿಸೋದಿಲ್ಲ ಇವನು, ಸ್ವಲ್ಪ ಬೇಜಾರಾಗತ್ತೆ, ಸಿಟ್ಟು ಬರತ್ತೆ. ನೀ ಹೋಗಿಬಿಡಿ ಅಂತೇಳಿ, ಹೋಗಿಬಿಡಿ ಈ ಕಡೆ. ಆಯ್ತು, ಹೋಗ್ತೇನೆ ಅಂತ ಹೇಳ್ತಾನೆ. ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾನೆ. ನಾನು ರಾಜ್ಯ ಬಿಟ್ಟು ಹೋಗಿಬಿಡಿ ಅಂತ ಹೇಳ್ತಾನೆ. ರಾಜ್ಯ ಬಿಟ್ಟು ಹೋಗಿಬಿಡಿ, ಎಕ್ಸೈಲ್ ಮಾಡೋದು, ಹೊರಗೆ ಹಾಕಿಬಿಡೋದು. ಆಯ್ತು, ಹೋಗ್ತೇನೆ ಮಹಾರಾಯ. ರಾಜ್ಯ ಎಷ್ಟಿದೆ ಅಂತ, ನಿನ್ನ ರಾಜ್ಯ ಎಷ್ಟಿದೆ ಹೇಳು, ಡಿಫೈನ್ ಮಾಡು, ಬಾರ್ಡರ್ ಹೇಳ್ಬಿಡು, ಹೋಗ್ಬಿಡ್ತೇನೆ ಅಂತ ಹೇಳ್ತಾನೆ.
ಯೋಚನೆ ಮಾಡ್ತಾನೆ, ಆಚಾರ್ಯ ಎಲ್ಲಿ ಹೋಗ್ಬೇಡಿ ಇಲ್ಲೇ ಇರಿ ಅಂತ ಹೇಳ್ತಾನೆ. ಮತ್ತೆ ಎಲ್ಲಿ ಹೋಗ್ಬೇಡಿ ಇಲ್ಲೇ ಇರಿ, ಯಾತಕ್ಕೆ ಅಂತ ಕೇಳಿದ್ರೆ ಅಲ್ಲ ಈ ಹೋಗು ಅಂತ ಹೇಳಿದ್ರೆ ಅಂತ ಕೇಳಿದ್ರೆ ಹೌದು ನನ್ನ ದೇಶ ಎಷ್ಟೊಂದು ಯೋಚನೆ ಮಾಡಿದಾರಲ್ಲ ನನಗೆ ಅನಿಸಿದಾಗ ಈ ದೇಹನೇ ನಂದಲ್ಲ, ದೇಶ ನಂದು ಹೇಗಾಗುತ್ತೆ, ಆದ್ರಿಂದ ನಂದಲ್ಲ ನೀವಿಲ್ಲೇ ಇರಿ ಅಂತ ಹೇಳಿದ್ರೆ ಕಷ್ಟ ಬ್ರಾಹ್ಮಣ ತನ್ನ ರೂಪ ತೋರಿಸಿ ಮಾಯ ಆಗಿಬಿಟ್ಟಂತೆ. ಯಮದೇವರ ಆ ರೂಪದಲ್ಲಿ ಬಂದಿದ್ದಂತೆ ಎಜುಕೇಷನ್ ಕೊಡೋಕ್ಕೋಸ್ಕರ, ಕಷ್ಟ ಕಂಡು ಮಾಯ ಬುದ್ಧಿವಂತ ಅಲ್ಲ ನನಗೆ ಅಂತ ಹೊರಟುಬಿಟ್ರೆ ಈ ಮಾತರ್ಥ ಎಂಥ ಮಾರ್ಮಿ. ಈ ಕಥೆ ಯಾವ ಕಾಲಕ್ಕೂ ಇರೋ ಕಥೆನೆ, ಎರಡನೇನ ಕಥೆ ಅಷ್ಟೇ. ಎಷ್ಟು ಮಾರ್ಮಿಕವಾದ ಕಥೆ ಇದು. ನಮ್ಮದೊಂದು ಅಹಂಕಾರ ಬಂದ ತಕ್ಷಣ ಮೊದಲನೇ ಪ್ರಶ್ನೆ, ಈ ದೇಹ ಈಗಲೋ ಇನ್ನಾವಾಗಲೋ ಈ ತನುವು ಹೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ದೇಹ ನಮ್ಮದಲ್ಲ, ಅಸ್ಥಿರ, ಯಾವ ಕ್ಷಣಕ್ಕೆ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಜಗತ್ತಿಗೆ ಒಗಟದು ಒಂದು, ಯಾರ ದೇಹ ಯಾವಾಗ ಯಾವನ್ ಬಿಡ್ತಾನೆ ಅಂತ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ. ಎಂಥ ಒಂದು ಮ್ಯಾಜಿಕ್ ಇದು ಒಂದು, ಭಗವಂತ ಹೇಗಿಟ್ಟಿದ್ದಾನೆ ಅದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಎಚ್ಚರ ನಿಜವಾದ ಅರ್ಥದಲ್ಲಿ ಎಚ್ಚರವಾಗುತ್ತೆ. ಅರ್ಜುನ, ಆಸುರಂಭಾವ ಮಾಶ್ರಿತಾಹ ಮಾಯೆಯ ಅಪಹೃತ ಜ್ಞಾನಾಹ. ಆದ್ದರಿಂದ ಅವರು ನನ್ನನ್ನು ಶರಣ ಹೊಂದೋದಿಲ್ಲ, ಶರಣ ಹೊಂದೋದಿಲ್ಲ ನನ್ನ ದರ್ಶನ ಆಗೋದಿಲ್ಲ, ಅವರಿಗೆ ಮೋಕ್ಷ ಆಗೋದಿಲ್ಲ. ಹೀಗಾಗಿ ಅವರು ಸದಾ ಕಾಲ ಬಂಧನದಲ್ಲೇ ಕೊಡಬೇಕೆ ಹೊರತು ಬಿಡುಗಡೆ ಸಾಧ್ಯ ಇಲ್ಲ ಅಂಥೇಳಿ, ಬಿಡುಗಡೆ ಸಾಧ್ಯ ಇಲ್ಲ. ಆಮೇಲೆ ತನ್ನ ಯಾರು ಭಜನೆ ಮಾಡ್ತಾರೆ ಅಂತ ಹೇಳಿದ, ಯಾರು ಭಜನೆ ಮಾಡೋದಿಲ್ಲ ಅಂತ ಹೇಳಿದ, ಯಾರು ಭಜನೆ ಮಾಡ್ತಾರೆ ಅಂತ ಈಗ ಹೇಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನ ಅರ್ಜುನ, ಆರ್ತೋ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ನಾಲ್ಕು ವರ್ಗದ ಜನ ದೇವರ ಹತ್ರ ಹೋಗ್ತಾರಂತೆ. ಇದು ಬಹಳ ಮುಖ್ಯವಾದ ಮತ್ತೊಂದು ಶ್ಲೋಕ. ದೇವರ ಭಜನೆ ಮಾಡೋ ಗುಂಪಿನಲ್ಲಿ ನಾಲ್ಕು ವಿಧದ ಜನ ಇರ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾಹ ಸುಕೃತಿನೋ ಅರ್ಜುನ. ಅವರು ಯಾರು ನಾಲ್ಕು ವರ್ಗದವರು? ಆರ್ತಃ ತುಂಬ ನೊಂದವನು, ಜಿಜ್ಞಾಸುಹು ಜ್ಞಾನ ಬೇಕಾದವನು, ಅರ್ಥಾರ್ಥಿ ಹಣಕಾಸು ಬೇಕಾದವನು, ಅರ್ಥ ಅಂದರೆ ಹಣ, ಹಣಕಾಸು ಬೇಕಾದವನು, ಕೊನೆಗೆ ಜ್ಞಾನೀಚ ಭರತ ಋಷಭ ಮತ್ತು ಜ್ಞಾನಿಯಾದವನು. ನಾಲ್ಕು ಜನ ದೇವರನ್ನು ಭಜನೆ ಮಾಡ್ತಾರೆ. ಈ ವರ್ಗದಲ್ಲಿ ಮನುಷ್ಯ ಹೇಗೆ ಸೇರ್ತಾನೆ ನೋಡಬೇಕು. ಆರ್ತಃ ದುಃಖಿಯಾದವನು, ರೋಗಾದ್ಯುಪದ್ರುತಃ ರಾಯರ ಅರ್ಥ ಬೆರೀತಾರೆ. ರೋಗಾದ್ಯುಪದ್ರುತಃ ತುಂಬ ದೊಡ್ಡ ರೋಗ ಬಂತು, ಮನಸ್ಸಿಗೆ ವ್ಯಥೆಯಾಯಿತು, ಆಗ ದೇವರು ನೆನೆಸ್ತಾನಂತೆ. ಆ ಹಿನ್ನೆಲೆಯಲ್ಲಿ ಅದು ಗಾದೆ ಮಾತು ಬಂತು, ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಆ ಮಾತಿಗೆ ಅರ್ಥ ಅದೇ. ಆರ್ತಃ ವಿದ್ಯಾರ್ಥಿ ಏನೇನೋ ಮಾಡ್ಕೊಂಡು ಓಡಾಡ್ತಿರ್ತಾರೆ, ಪರೀಕ್ಷೆ ಬಂತಷ್ಟು ಗುಡಿ ಹೋಗಿ ಶುರು ಮಾಡಿಬಿಡ್ತಾನೆ. ಯಾಕೆ ಸಂಕಟ ಶುರುವಾಯ್ತಲ್ಲ, ಈಗ ಪರೀಕ್ಷೆ ಬಂತಲ್ಲ. ಆ ಥರ ಮನುಷ್ಯನಿಗೆ ಯಾವ ಕಾಲಕ್ಕೆ ಆಪತ್ತು ಶುರುವಾಗುತ್ತೋ ಎಚ್ಚರ ಬರುತ್ತೆ. ಇದು ಎಲ್ಲರಿಗೂ ಬರಲ್ಲ, ಮತ್ತೆ ಕೆಲವು ಬಾರಿ ಹೋಗ್ಬಿಡ್ತಾರೆ ಅಷ್ಟೇ. ಪರೀಕ್ಷೆ ಬಂದು ದೇವಸ್ಥಾನಕ್ಕೆ ಹೋಗಿ ಗ್ಯಾರಂಟಿ ಅಲ್ಲ, ಒಳ್ಳೆಯವನಾದರೆ ಆ ಜ್ಞಾನ ಬರುತ್ತೆ ಅಂತ ಅರ್ಥ. ಎಲ್ಲರಿಗೂ ಬರುತ್ತೆ ಅಂತ ಅರ್ಥ ಅಲ್ಲ, ಒಳ್ಳೆಯ ಚೇತನ ಆದರೆ ಅಂಥ ಪ್ರಸಂಗದಲ್ಲಾದರೂ ದೇವ್ರ ಕಡೆ ಮನಸ್ಸು ಹೋಗುತ್ತೆ ಅವನಿಗೆ. ಆರ್ತಃ ಅದು ಎಕ್ಸಾಂಪಲ್ ಬೇಕು ಅಂದರೆ ಗಜೇಂದ್ರ, ಗಜೇಂದ್ರ ಆರ್ತನಾಗೆ ದೇವರ ಸ್ಮರಣೆ ಮಾಡಿದ್ದು. ಅಂತಃಸರಸಿ ಉರುಬಲೇನ ಪದೇ ಗೃಹೀತ ಯೂಥೇನ ಗ್ರಾಹಪತಿ ಆರ್ತಃ ಅಂಬುಜ ಹಸ್ತ ಆರ್ತಃ ಅಂತ ಹೇಳ್ತಾರೆ. ಆರ್ತನಾಗಿ ಸ್ತೋತ್ರ ಮಾಡ್ತಾನೆ. ಈ ಆರ್ತ ಅನ್ನೋ ಪದ ಬಹಳ ಮುಖ್ಯ. ಗೋಪಿಕಾಸ್ತ್ರ ಆರ್ತರಾಗ್ತಾರೆ, ಕೃಷ್ಣ ಕಣ್ಣಿಗೆ ಕಾಣ್ತಾ ಇಲ್ಲ, ಕಾಣಬೇಕು ಕೃಷ್ಣ ಅಂತ ನೊಂದು ಹೇಳ್ತಾರೆ, ಆಗ ಕೃಷ್ಣ ಕಾಣ್ತಾನೆ. ಆರ್ತರು ಭಗವಂತನನ್ನ ಆರಾಧನೆ ಮಾಡುತ್ತಾರೆ. ಆರ್ತಃ ವಿಷಣ್ಣಾಹ ಶಿಥಿಲಾಶ್ಚ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ ಸಂಸ್ಮೃತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾಹ ಸುಖಿನೋ ಭವಂತಿ. ಭೀಷ್ಮಸ್ತವರಾಜರು ಭೀಷ್ಮರ ಮಾತದು. ಭೀಷ್ಮರು ಕೃಷ್ಣನ ಮಲಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆರ್ತಃ ವಿಷಣ್ಣಾಹ ಶಿಥಿಲಾಹ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ. ಭಯಂಕರವಾದಂಥ ದೇಹದ ಶೈಥಿಲ್ಯ, ವಾಸಿಯಾಗದ ರೋಗಗಳು, ಮನಸ್ಸಿನ ಕ್ಲೇಶಗಳು ಇವೆಲ್ಲ ಸೇರಿದ ಜನ ಏನ್ ಮಾಡ್ತಾರಂತೆ? ಸಂಸ್ಮೃತ್ಯ ನಾರಾಯಣ ಶಬ್ದ ಮಾತ್ರಂ, ನಾರಾಯಣ ಅಂತ ಆ ಕಡೆ ಧಾವಿಸ್ತಾರಂತೆ. ವಿಮುಕ್ತ ದುಃಖಾಹ ಸುಖಿನೋ ಭವಂತಿ, ಆ ಮೂಲಕ ದುಃಖ ಕಳ್ಕೊಂಡು ಸುಖ ಪಡ್ತಾರಂತೆ. ಇದು ಮುಖ್ಯವಾಗಿದೆ. 99 ಪಾಲ ಜನ ದೇವರನ್ನು ಬಿಟ್ಟವರು, ಹಿಡಿದವರಲ್ಲಿ 99 ಪಾಲ ಜನ ದುಃಖದಿಂದ ದೇವರ ಹೊರದವರೇ ಹೊರತು ಬೇರೆ ಕಾರಣಕ್ಕಲ್ಲ. ಆರ್ತಃ ಎಷ್ಟು ಪರೀಕ್ಷೆ ವಿದ್ಯಾರ್ಥಿಗಳು ಹಾಗೆ ಪಾಸ್ ಆಗಲಿಕ್ಕೆ ಹೋದವರು ಅಂತಾರಲ್ಲ, ಹಾಗೆ ಪಾಸ್ ಆಗಲಿಕ್ಕೆ ಹೋದವರು ಅಷ್ಟೇ. ಡಿಗ್ರಿ ಬೇಡ, ನಾಲೆಡ್ಜ್ ಗಿಲೆಡ್ಜ್ ಅಲ್ಲ, ಸದ್ಯ ಪಾಸ್ ಅಂತ ಸರ್ಟಿಫಿಕೇಟ್ ಅಂತ ಒಂದು ಕೈ ಸಿಕ್ಕರೆ ಆಗ ನೋಡ್ಕೋತೀನಿ ಅಂತ ಹೇಳ್ತಾರೆ. ಏನೋ ದುಡ್ಡು ಹೇಗೆ ತಗೋಬೇಕು ಅಂತ ಅಷ್ಟೇ, ಇನ್ನೇನು ನೋಡ್ಕೊಳ್ಳೋದಲ್ಲ ಅವನು ಅಷ್ಟೇ. ಅವನು ಗುರಿ ಅಷ್ಟೇ ಇದೆ. ಸರ್ಟಿಫಿಕೇಟ್ ಹೇಗಾರು, ಕೆಲವರಂತೂ ಸರ್ಟಿಫಿಕೇಟ್ ಓದಿ ಬಿಡಬೇಕು ಅಂತೂನಿಲ್ಲ, ಪಾಪ ಅವರಿಗೆ ಹೇಗಾರು ಬಂದರೆ ಸಾಕಷ್ಟೇ, ಕ್ರಿಯೇಟ್ ಮಾಡಿಕೊಂಡ್ರೆ ಆಯ್ತು ಬೇಕಾದ್ರೆ. ಇದೆಲ್ಲ ಸರಿಯಲ್ಲ. ಆರ್ತಃ ಜಿಜ್ಞಾಸುಹು ಇನ್ನು ಕೆಲವರಿದ್ದಾನೆ, ಏನು ದುಃಖನೇ ಇಲ್ಲ ಅವರಿಗೆ, ಆರಾಮಾಗಿದ್ದಾರೆ, ಬರೀ ಪಾಠ ಪ್ರವಚನ ಮಾಡ್ತಾನೆ ಇರ್ತಾರೆ, ಓದ್ತಾನೆ ಇರ್ತಾರೆ, ಕೆಡ್ತಾನೆ ಇರ್ತಾರೆ. ಯಾತಕ್ಕೆ ಅವ್ರಿಗೇನು ಇಲ್ಲ, ಜಿಜ್ಞಾಸ ತಿಳ್ಕೋಬೇಕು ಅಂತ ಅವ್ರಿಗೆ ಆಸೆ. ಜಗತ್ತಿನ ರಹಸ್ಯ ಏನು, ಆಗುಹೋಗುಗಳಿಗೆ ಕಾರಣ ಏನು, ಇದಕ್ಕೆಲ್ಲ ಮೂಲ ಪುರುಷ ಯಾರು? ಇವನು ಜಿಜ್ಞಾಸು, ಜಿಜ್ಞಾಸು ಇವನು ಆರ್ತ. ಇವತ್ತು ಆರ್ತರಾಗಿ ಹೋಗೋ ಜನ ಬೇರೆ, ಜಿಜ್ಞಾಸುಗಳಿಗೆ ಹೋಗೋ ಜನ ಬೇರೆ. ತುಂಬ ದೊಡ್ಡ ದೊಡ್ಡ ಧ್ರುವರಾಜ ಮೊದಲಾದವರೆಲ್ಲ ಆ ಕ್ಷಣಕ್ಕೆ ಆರ್ತಿ ಬಂತವ್ರಿಗೆ. ಅವಮಾನ ಆಯಿತು ತಾಯಿಯಿಂದ, ತಂದೆಯಿಂದ ಅವಮಾನ ಆಯಿತು, ತಕ್ಷಣ ಹೊರಟುಬಿಟ್ಟು
ಆರ್ತನಾಗಿ ಹೊರಟ, ದೇವರನ್ನೇ ಕಂಡ ಆಮೇಲೆ. ಈ ಆರ್ತಿ ಎಂಬುದು ಬಹಳ ಮುಖ್ಯವಾದ ಪದ, ನಮಗೆ ಹತ್ತಿರವಾದ ಪದ ಅದೇನೆ. ಜೀವನದಲ್ಲಿ ತುಂಬ ನೊಂದಾಗ ದೇವರ ಸ್ಮರಣೆ ಮಾಡೋದು ಸಹಜವಾದ್ದರಿಂದ ಆ ಮಟ್ಟಕ್ಕೆ ಸೇರಿದ್ರು ಸಾಕು, ದೇವರು ಹೇಳ್ತಾನೆ ಒಳ್ಳೇದು ಅಂತ ಹೇಳ್ತಾನೆ. ಅದನ್ನು ಜಿಜ್ಞಾಸು ತಿಳುವಳಿಕೆ ಬೇಕಾ? ಖಂಡಿತ ಸಾಧ್ಯ. ಇಷ್ಟಪಟ್ಟರೆ ಆಯ್ತಲ್ಲ, ಎಷ್ಟೋ ಜನ ಚಕ್ರವರ್ತಿಗಳು ಭಗವಂತನ ದಾಸಾನುದಾಸು, ಧರ್ಮರಾಜನಿಗೆ ಯಾವ ದುಃಖ ಇತ್ತು? ಭೀಮಸೇನೆ ದುಃಖದ ಹೆಸರಿತ್ತ? ಏನೇನೂ ಇಲ್ಲ. ದೇವರ ಸ್ಮರಣೆ ಮಾಡಲಿಕ್ಕೆ ಕಾರಣ ಜಿಜ್ಞಾಸು ಬಹಳ ಮುಖ್ಯ. ಇನ್ನೂ ದೊಡ್ಡ ವ್ಯಕ್ತಿತ್ವ ಸೇರ್ತಾರ ಮುಂದೆ ಬರುತ್ತದೆ. ಅರ್ಥಾರ್ಥಿ, ಇನ್ನು ಕೆಲವರಿಗೆ ಇನ್ನೆಲ್ಲ ಸರಿ ಇದೆ, ರೋಗ ಏನೂ ಇಲ್ಲ, ಇನ್ನೂ ದುಡ್ಡು ಬೇಕು, ಇನ್ನೂ ಜಾಸ್ತಿ ಬೇಕು ಅಂತ ಅಪಾಯ ಉಂಟು, ಅಪೇಕ್ಷೆ ಉಂಟು ಅವರಿಗೆ. ಅರ್ಥಾರ್ಥಿಗಳು, ಅರ್ಥಾರ್ಥಿಗಳು ಪುರುಷಾರ್ಥಾರ್ಥಿಗಳು ಆಗಬಹುದು, ಹಣಕಾಸನ್ನು ಬಯಸಬಹುದು ಅಂಥವ್ರು ನನ್ನ ಹತ್ರ ಬರ್ತಾರೆ. ಅರ್ಥಾರ್ಥಿಗಳು ಎಲ್ಲಿ ಹೋದ್ರೂ 100% ಅರ್ಥ ಬರೋದಿಲ್ಲ ಅವರಿಗೆ. ನಾರಾಯಣ ಹತ್ರ ಹೋದ್ರೆ ಮಾತ್ರ ಬರೋದು, ಇನ್ನು ಯಾರ ಹತ್ರ ಹೋದ್ರೂ ಕೂಡ ಅಷ್ಟರ್ಥ ಬರೋದಿಲ್ಲ. ಯಾಕೆ ಗೊತ್ತೇನು? ಅರ್ಥ ಅಂದ್ರೆ ಸಂಪತ್ತು, ಸಂಪತ್ತಿಗೆ ಅಭಿಮಾನ ದೇವತೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮೀಪತಿ ನಾರಾಯಣ. ಸೊ ಅವನಷ್ಟು ಸಂಪತ್ತು ಯಾರು ಕೊಡ್ತಾರೆ ಈ ಮಧ್ಯೆ ಲೆಕ್ಕ ಹಾಕಿ? ಉಳಿದವರು ಏನಾದ್ರು ಸ್ವಲ್ಪ ಸ್ವಲ್ಪ ಕೊಡಬಹುದೇ ಹೊರತು ದೇವರಷ್ಟು ಸಂಪತ್ತು ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಯಾಕೆ ಲಕ್ಷ್ಮೀಪತಿತ್ವ ಯಾರಿಗೂ ಇಲ್ಲ, ಲಕ್ಷ್ಮಿಯ ದಾಸರಾಗಿ ಬೇಕಾಷ್ಟೇ ಇರ್ತಾರೆ ಹೊರತು ಲಕ್ಷ್ಮೀಪತಿ ಒಬ್ಬನೇ ಒಬ್ಬನಾದ್ದರಿಂದ 100% ಅರ್ಥ ಸಿಗಬೇಕು ಅಂತ ನಮಗಿದ್ರೆ ನಾರಾಯಣ ಆರಾಧನೆ ಮಾಡಬೇಕು. ಈ ದೃಷ್ಟಿಯಿಂದನೂ ಹರಿರೇವ ಪರಹ ಹರಿರೇವ ಗುರು ಅಂತ ಹೇಳಬೇಕೆ ಹೊರತು ಬೇರೆ ದಾರಿ ಇಲ್ಲ. ನಿಮಗೆ ಹಣ ಬೇಕಲ್ಲಯ್ಯ, ಹಣ ಯಾರಪ್ಪ ಕೊಡೋದು? ಲಕ್ಷ್ಮಿ. ಲಕ್ಷ್ಮೀಪತಿ ಯಾರಯ್ಯ? ನಾರಾಯಣ. ದೇವರ ಹತ್ರ ಹೋಗಾಗಿದ್ರೆ ಹರಿಸರ್ವೋತ್ತಮತ್ವ ಈ ದೃಷ್ಟಿಯಿಂದಾನು ಬರಬೇಕು. ಅದಕ್ಕೆ ಹೇಳ್ತಾರೆ, ಈ ಪರಿಯ ಸ್ವಭಗಾವ ದೇವರಲ್ಲಿ ನಾಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲೆ. ಈ ಒಂದು ಸರ್ವ ಸಂಪದ್ಭರಿತನಾದಂಥ ವ್ಯಕ್ತಿ ಭಗವಂತನಾದ್ದರಿಂದ ನಾ ಸಂಪತ್ತು ಬೇಕು ಅಂತ ಅತ್ತತ್ರ ಹೋಗ್ತಾರೆ. ಅದು ಇನ್ನೊಂದು ಭಾಗ. ಉದಾಹರಣೆ, ಕುಚೇಲ ಹೊರಟ, ಅರ್ಥಾರ್ಥಿ, ಸಂಪತ್ತು ಬೇಕು ಅಂತಾನೆ ಹೋದ. ಎಂಥ ಸಂಪತ್ತು ಪರಮಾತ್ಮ ಕೊಟ್ಟ ಆತನಿಗೆ? ಊಹೆ ಮಾಡಕ್ಕೆ ಸಾಧ್ಯ ಸಂಪತ್ತನ್ನು ಕೊಡ್ತಾನಾದ್ರಿಂದ ಅರ್ಥಾರ್ಥಿಗಳಾಗಬೇಕಾದ್ರೆ ಭಗವಂತನ ಹತ್ರ ಹೋಗ್ತಾರೆ. ಇನ್ನೊಂದು ಗುಂಪದು, ಕೊನೆಯ ಗುಂಪಿದೆಯಲ್ಲ, ಜ್ಞಾನೀಚ ಹೊರತಾರೆ ಶಫ, ಅವನು ಸ್ವತಃ ಜ್ಞಾನಿ, ಅವನು ದೇವರ ಹತ್ರ ಹೋಗ್ತಾನಂತೆ. ಇದು ಭಾರಿ ವಿಶೇಷ. ಇದು ಅರ್ಥ ಒಬ್ಬ, ಜಿಜ್ಞಾಸು ಎರಡನೇವನು, ಅರ್ಥಾರ್ಥಿ ಮೂರನೇವನು, ಜ್ಞಾನಿ ನಾಲ್ಕನೇವನು. ಜಿಜ್ಞಾಸು ತಿಳ್ಕೊಳ್ಳೋ ಅಪೇಕ್ಷೆ ಇದೆ, ಜ್ಞಾನಿ ತಿಳ್ಕೊಂಡು ಆಗಿಬಿಟ್ಟಿದೆ. ವಿದ್ಯಾರ್ಥಿ ಬೇರೆ, ಪ್ರೊಫೆಸರ್ ಬೇರೆ. ವಿದ್ಯಾರ್ಥಿ ಓದ್ತಾನೆ ಪಾಸ್ ಆಗಲಿಕ್ಕೆ, ಪ್ರೊಫೆಸರ್ ಓದ್ತಾನೆ ಜ್ಞಾನ ಇಂಪ್ರೂವ್ ಮಾಡ್ಕೊಳ್ಬೇಕು. ಒಳ್ಳೆ ಜ್ಞಾನಿ ಇನ್ನೂ ಓದ್ತಾನೆ, ಇದು ಆಶ್ಚರ್ಯ. ಅನೇಕರಿಗೆ ಗೊತ್ತಿಲ್ಲ, ಒಳ್ಳೆ ಪ್ರೊಫೆಸರು ಯಾವ ಸ್ಟೂಡೆಂಟ್ಗಿಂತ ಜಾಸ್ತಿ ಓದ್ತಾರೆ. ಒಳ್ಳೆ ಪ್ರೊಫೆಸರ್ಗಳು ಅಂದರೆ ವಿದ್ಯಾರ್ಥಿಗೆ ತುಂಬ ಕಷ್ಟಪಡೋದು ಅಂಥ ಪ್ರೊಫೆಸರೇ. ಅವನ ಕಷ್ಟದಲ್ಲ ವಿದ್ಯಾರ್ಥಿಗಳಿಗೆ ಸುಲಭ ತಲುಪುತ್ತೆ, ಅವನು ಪಟ್ಟ ಕಷ್ಟ ಇವರಿಗೆ ಸುಖವಾಗಿ ಮುಟ್ಟುತ್ತೆ. ಆದರೆ ಜ್ಞಾನಿಗಿರ್ತಕ್ಕಂಥ ಭಗವಂತನ ಭಕ್ತಿ ಬೇರೆ ಯಾರಿಗೂ ಬರೋದಿಲ್ಲ. ಈ ನಾಲ್ಕು ಹಂತದ ಭಕ್ತರನ್ನು ಅರ್ಥ ಮಾಡಿಕೊಂಡ್ರೆ ದೇವರ ಹತ್ರ ಹೋಗೋ ಜನಗಳು ಎಷ್ಟು ವಿಧ, ಅವರ ಹಿರಿಮೆ ಏನು, ತಾರತಮ್ಯ ಏನು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಭೀಮಸೇನ ಇದ್ದಾನೆ, ಜ್ಞಾನಿ. ಎಂಥ ಜ್ಞಾನಿ! ಪೂರ್ಣ ಪ್ರಜ್ಞಾ, ಬರೀ ಜ್ಞಾನ, ಪೂರ್ಣ ಪ್ರಜ್ಞಾ. ದೇವರ ಸ್ಮರಣೆ ಒಂದು ಕ್ಷಣ ಬಿಡ್ತಿದ್ದಿಲ್ಲ ಅಂತ ಮಹಾನುಭಾವ, ಒಂದು ಕ್ಷಣ ಬಿಟ್ಟಿಲ್ಲ. ಅರ್ಥಾರ್ಥಿಗಳು ಅರ್ಥ ಬೇಕಾದಾಗ ಹೋಗ್ತಾರೆ, ಅರ್ಥ ಸಿಕ್ಕರೆ ಬಿಟ್ಟುಬಿಡ್ತಾರೆ. ಆರ್ತರು ರೋಗ ಬಂದಾಗ ಹೋಗ್ತಾರೆ, ರೋಗ ವಾಸಿ ಆದರೆ ಡಾಕ್ಟರ್ ನೆನಪಡ್ಕೋತಾರೆ, ದೇವ್ರನ್ನ ಕೈ ಬಿಟ್ಬಿಡ್ತಾರೆ. ಹಂಗೆ ಡಾಕ್ಟರ್ ವಾಸಿ ಮಾಡಿದ ದೇವ್ರನ್ನ ಕೈ ಬಿಟ್ಬಿಡೋದು, ಪಾಪ ಡಾಕ್ಟರ್ ದೇವ್ರು ಹಿಡ್ಕೊಂಡಿರ್ತಾನೆ, ಇವನು ದೇವ್ರನ್ನ ಕೈ ಬಿಡ್ತಾರೆ. ಅಂದರೆ ಕೆಲಸ ಮುಗಿದ ತಕ್ಷಣ ಮರ್ತು ಬಿಡ್ತಾರೆ. ಜಿಜ್ಞಾಸು ಜ್ಞಾನ ಬಂದರೆ ಮರಿಬಹುದು, ಆದರೆ ಜ್ಞಾನಿ ಮಾತ್ರ ಏನು ಮಾಡಿದರೂ ಮರೆಯೋದಿಲ್ಲ, ಅವನಿಗೆ ಜ್ಞಾನ ಇದೆ. ಈ ದೃಷ್ಟಿಯಲ್ಲಿ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ ಶಭ, ನಾಲ್ಕು ವರ್ಗದ ಜನ ನನ್ನನ್ನು ಆರಾಧನೆ ಮಾಡ್ತಾರೆ. ಈ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದ ಮಾತು, ತೇಷಾಂ ಜ್ಞಾನಿ ನಿತ್ಯ ಯುಕ್ತ ಏಕಭಕ್ತಿ ವಿಶಿಷ್ಯತೆ. ಇದರಲ್ಲಿ ಜ್ಞಾನಿಯ ಸ್ಥಾನ ಭಾರಿ ದೊಡ್ಡದು ಅಂತ ಭಗವಂತ ಹೇಳುತ್ತಾರೆ. ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮೈವ ಮೇಮತಂ, ಉದಾರಾಹ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇಮತಂ. ಇದು ಈ ಮುಂದಿನ ಶ್ಲೋಕದಲ್ಲಿ ಬರತಕ್ಕಂಥ ಅರ್ಥ. ಪರಮಾತ್ಮ ಮೊದಲು ಮಾತು ಹೇಳುತ್ತಾನೆ, ಇಷ್ಟು ಜನಗಳಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತ, ಜ್ಞಾನಿ ನನ್ನನ್ನು ಸದಾಕಾಲ ಆರಾಧನೆ ಮಾಡುತ್ತಾನೆ. ನಿತ್ಯಯುಕ್ತ, ಬೇರೆಯವರಾದರೆ ಒಂದು ನಿಮಿತ್ತದಿಂದ ಮಾಡೋದರಿಂದ ನಿಮಿತ್ತ ಪರಿಹಾರವಾದರೆ ದೇವರು ಮರಿಬಹುದು, ಜ್ಞಾನಿ ತಿಳ್ಕೊಂಡು ಮಾಡ್ತಾನೆ, ಆದ್ದರಿಂದ ಹಾಗೆ ಮಾಡ್ತಾನೆ. ಲೋಕದೊಳಗೆ ನಮಗೆ ಅರ್ಥ ಆಗುತ್ತೆ, ಸಿಂಹ ಬಂತು ಅಂತ ಓಡ್ತಾರೆ ಅಂತ ತಿಳ್ಕೊಂಬೋಣ. ಸಿಂಹ ಬಂತು ಅಂತ ಓಡ್ತಾರೆ, ಯಾತಕ್ಕೆ ಓಡ್ತಾರೆ? ಸಿಂಹ ಅಂತ ಗೊತ್ತಾದಷ್ಟೇ ಓಡ್ಬಿಡ್ತಾನೆ, ಇನ್ನೇನು ಕಾರಣನೇ ಬೇಡ ಅದಕ್ಕೆ. ಸಿಂಹ ಅಂತ ಗೊತ್ತಾದರೆ ಓಡ್ತಾನೆ, ಹಾವು ಅಂತ ಗೊತ್ತಾದರೆ ಓಡ್ತಾನೆ, ಯಾಕೆ ಜ್ಞಾನ ಇದೆ ಅವನಿಗೆ, ಜ್ಞಾನ ಇದೆ. ಜ್ಞಾನ ಹಾಗೆ ಮಾಡುತ್ತೆ, ಸಿಂಹನ ಕಂಡ್ರೆ ದೂರ ಓಡ್ತಾನೆ, ನರಸಿಂಹನ ಕಂಡ್ರೆ ಹತ್ರ ಓಡ್ತಾನೆ, ಇಷ್ಟೇ ಡಿಫರೆನ್ಸ್. ದೇವರನ್ನ ಕಂಡ್ರೆ ಹತ್ರ ಓಡಬೇಕು ಸಿಂಹನ, ಅದಕ್ಕೆ ದೇವರಿಂದ ಓಡೋದರಲ್ಲ, ದೇವರು ತಿಳ್ಕೊಂಡವರಲ್ಲ. ಮತ್ತೆ ಸಿಂಹವನ್ನು ತಿಳ್ಕೊಂಡು ಓಡೋದ್ರೆ ಸಿಂಹ ತಿಳ್ಕೊಂಡಾಗ ಲೆಕ್ಕ, ನರಸಿಂಹ ತಿಳ್ಕೊಂಡು ಹತ್ರ ಓಡಿದ್ರೆ ತಿಳ್ಕೊಂಡಾಗ ದೂರ ಓಡಬಾರ್ದು. ಅದಕ್ಕೆ ಪ್ರಹ ಹತ್ರ ಬರ್ತಾನೆ, ದೇವರು ಸ್ತೋತ್ರ ಮಾಡ್ತಾನೆ. ದೇವರನ್ನ ಭಕ್ತಿಯಿಂದ ಕಾಣಬೇಕೆ ಹೊರತು ಭಯದಿಂದ ಕಾಣಬಾರದು ಅನ್ನೋ ಅರ್ಥವನ್ನು ಅಲ್ಲಿ ಹೇಳುತ್ತಾನೆ. ಈಗ ನಾಲ್ಕು ವರ್ಗದ ಜನ ಇದ್ದಾರೆ. ದ್ರೌಪದಿ ನೋಡಿ ಎಂಥ ಜ್ಞಾನಿ ಗೊತ್ತಾ? ಅನೇಕರಿಗೆ ಗೊತ್ತಿಲ್ಲ, ವಸ್ತ್ರಾಪಹರಣವನ್ನ ದುಶ್ಯಾಸನ ಮಾಡಕ್ಕೆ ಹೊರಟಿದ್ದಾನೆ. ಆಗ ದ್ರೌಪದಿ ದೇವಿ ನಾರಾಯಣ ಸ್ತೋತ್ರ ಮಾಡ್ತಾರೆ. ಅನೇಕರಿಗೆ ಕಥೆ ಸರಿಯಾಗಿ ಅರ್ಥವೇ ಆಗಿಲ್ಲ. ನೋಡಿದ್ರ ದ್ರೌಪದಿ ಕೂಡ ಸಾಮಾನ್ಯ ಸ್ತ್ರೀಯಂತೆ ಹಾ ಕೃಷ್ಣ ದ್ವಾರಕಾ ವಾಸಿನ್ ಕ್ವಾಸಿ ಯಾಸಿ ದಯಾನಿಧೆ ಸ್ತೋತ್ರ ಮಾಡ್ತಾ ಇದ್ದಾಳೆ. ಆಕೆಯೂ ಕೂಡ ಏನು ಬಂತೀಗ ಆಪತ್ತು ಬಂತು, ಆರ್ತಳಾಗಿ ಸ್ತೋತ್ರ ಮಾಡಿದ್ರು ಅಂತ ಯಾಕೆ ಕರಿಬಾರದು? ಅಲ್ಲ, ತನಗೆ ವಸ್ತ್ರದ ಭಯ ಇದೆ, ವಸ್ತ್ರ ಕೊಡುವಂತ ಕೇಳಿಲ್ಲ. ಅದೂ ಅಲ್ಲ, ದ್ರೌಪದಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ನಿಜವಾದ ಕಾರಣ ಆಚಾರ್ಯ ಹೇಳುತ್ತಾರೆ, ಆಕೆ ಭಯಪಟ್ಟು ಸ್ತೋತ್ರ ಮಾಡಲಿಲ್ಲ, ಸಂಕಟಕ್ಕೊಳಗಾಗಿ ಸ್ತೋತ್ರ ಮಾಡಲಿಲ್ಲ, ವಸ್ತ್ರ ಕೊಡುವಂತ ಸ್ತೋತ್ರ ಮಾಡಲಿಲ್ಲ. ಯಾಕೆ ಸ್ತೋತ್ರ ಮಾಡಿಲ್ಲರು ಅಂತ ಆಚಾರ್ಯ ಹೇಳುತ್ತಾರೆ, ವಿಕೃಷ್ಯ ಮಾಣೆ ವಸನೇತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷತು ತದಾನ್ಯದಾಸೀತ್ ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ಕೃಷ್ಣನ ಸ್ಮರಣೆ ವಿಶೇಷವಾಗಿ ಮಾಡ್ತಾ ಇದ್ದಾರೆ, ನ್ಯಾಚುರಲಿ ಮಾಡ್ತಾ ಇದ್ದಾರೆ, ಬೇರೆ ಕಾರಣನೇ ಇಲ್ಲ. ಇದು ದ್ರೌಪದಿ ವಿಶಿಷ್ಟವಾದ ವ್ಯಕ್ತಿತ್ವ. ಇದು ಅನೇಕರು ಅರ್ಥನೆ ಮಾಡಿಕೊಳ್ಳಿಲ್ಲ, ಪಾಪ ದುಃಖಪಟ್ಟು ಮಾಡಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾರು ಮಹಾಭಾರತ ಓದಿಲ್ಲ, ದ್ರೌಪದಿ ದುಃಖಪಟ್ಟು ಮಾಡಲಿಲ್ಲ, ಕೃಷ್ಣನನ್ನ ಸಹಜವಾಗಿ ಸ್ತೋತ್ರ ಮಾಡ್ತಾ ಇದ್ದಾಳಂತೆ. ನಮಗೆ ಸಮಸ್ಯೆ ಬಂತಾಗ ಮತ್ತೆ ಕೃಷ್ಣ ವಸ್ತ್ರ ಕೊಟ್ಟು ಬಿಟ್ಟನಲ್ಲ ಯಾತಕ್ಕೆ ಕೊಟ್ಟ ಅಂತ ಕೇಳಿದ್ರೆ, ದ್ರೌಪದಿ ಸಹಜವಾಗಿ ಸ್ತೋತ್ರ ಮಾಡಿದ್ಲು, ಕೃಷ್ಣ ಸಹಜವಾಗಿ ವಸ್ತ್ರ ಕೊಟ್ಟ. ಇಬ್ಬರು ಅಂಥವರೇ, ನಮಗೆ ಆಗಲ್ಲ, ನಾವು ಕೇಳಬೇಕು, ಕೇಳಿದ್ದು ಕೊಡಬೇಕು. ಎಂತ ಇದು ಬಿಸಿನೆಸ್ ಆಗುತ್ತೆ ಇದು, ಭಗವಂತ ಬಿಸಿನೆಸ್ ಮಾಡಲೇ ಇಲ್ಲಂತ. ದ್ರೌಪದಿ ತನ್ನ ಪಾಡಿಗೆ ತಾನು ಯಾರೋ ಮನೆಗೆ ಬಂದರು, ಪಾಪ ಮಾತಾಡ್ಸಕ್ಕೆ ಮನೆಗೆ ಬಂದರು, ಅವರಿಗೆ ಅಡಿಗೆ ಹಾಕಿ ಊಟ ಹಾಕಿ ಕಳಿಸಿಬಿಟ್ರು. ಅದು ಊಟಕ್ಕೆಂತ ಬಂದವನಲ್ಲ, ನೋಡ್ಲಿಕ್ಕೆಂತ ಬಂದ, ಊಟ ಹಾಕಿಬಿಟ್ರು. ಊಟ ಹಾಕಿದ್ದು ಹೌದು, ಜನ ಏನು ತಿಳ್ಕೊಂಡ್ರು ಊಟಕ್ಕೆ ಬಂದ ಮಹಾನುಭಾವ ಅಂತ ತಿಳ್ಕೊಂಡು ಬಿಟ್ರೆ, ಊಟ ಹಾಕಿದ್ದು ಹೌದು, ಊಟಕ್ಕೆ ಬಂದವನಲ್ಲ ಅವನು. ಕೃಷ್ಣ ವಸ್ತ್ರ ಕೊಟ್ಟಿದ್ದು ಹೌದು, ವಸ್ತ್ರ ದ್ರೌಪದಿ ಕೇಳಿದ್ದಲ್ಲ. ಇದು ಬಹಳ ಆಶ್ಚರ್ಯ. ವಸ್ತ್ರ ದ್ರೌಪದಿ ಕೇಳಲಿಲ್ಲ, ಕೃಷ್ಣ ವಸ್ತ್ರ ಕೊಟ್ಟಿದ್ದು ಬಿಡಲಿಲ್ಲ. ಯಾತಕ್ಕೆ ಅಂದರೆ ನಡೆದಿದ್ದ ಹಾಗೆ, ಇವರು ಮನೆಗೆ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದರು ಇವರು ಪಾಪ, ಬಂದವ್ರು ಹಾಗೆ ಕಳಿಸೋದಿಲ್ಲ ಅವರು ಪಾಪ, ಬಡವನೇ ಬಂದವ್ರನ್ನ ಹಾಗೆ ಕಳಿಸೋದಿಲ್ಲ, ಲಕ್ಷ್ಮೀಪತಿಯಾದ ಭಗವಂತ ಇನ್ನು ಹಾಗೆ ಕಳಿಸ್ತಾನ, ವಸ್ತ್ರ ತಾನಾಗಿ ಕೊಟ್ಟುಬಿಟ್ಟ. ಇಲ್ಲಿ ಸಮಸ್ಯೆ ಏನು ಗೊತ್ತಾ, ಕೇಳಿದ್ದಕ್ಕೆ ದ್ರೌಪದಿ ಕೇಳಿದ್ಲು, ಕೃಷ್ಣ ವಸ್ತ್ರ ಕೊಟ್ಟ ಅಂದ್ರೆ ಇಬ್ಬರು ಬೈದಾಗುತ್ತೆ, ನಮಗ ಕೃಷ್ಣನು ಬೈದಾಗುತ್ತೆ, ದ್ರೌಪದಿನೂ ಬೈದಾಗುತ್ತೆ. ದ್ರೌಪದಿ ನಮ್ಮಂಥ ಭಕ್ತಳು, ಮುಖ್ಯ ಭಕ್ತಾಳಲ್ಲ, ಸಂಕಟ ಬಂತು ದೇವರು ಸ್ತೋತ್ರ ಮಾಡಿದ್ಲು, ಪಾಪ ಮೊದಲನೇದು. ಕೃಷ್ಣ ಕೇಳಿದ್ದಕ್ಕೆ ಕೊಟ್ಟ, ಆತನು ಅಷ್ಟೇ, ವ್ಯವಹಾರ ಅಷ್ಟೇ. ಕೃಷ್ಣನ ಯೋಗ್ಯತೆಯೂ ಕಡಿಮೆ ಆಗೋದು, ದ್ರೌಪದಿ ಯೋಗ್ಯತೆಯೂ ಕಡಿಮೆ ಆಗೋದು. ಆದರೆ ಕೃಷ್ಣ ದ್ರೌಪದಿ ತನ್ನ ಪಾಡಿ ತಾನು ಸ್ತೋತ್ರ ಮಾಡಿದ್ದು, ಕೃಷ್ಣ ತನ್ನಷ್ಟೇ ತಾನು ಕೊಟ್ಟ. ಇಬ್ಬರಿಗೂ ಕೂಡ ದ್ರೌಪದಿ ಭಾರಿ ಶ್ರೇಷ್ಠ ವ್ಯಕ್ತಿ, ಕೇವಲ ಭಗವಂತನನ್ನ ಸುಮ್ಮನೆ ಸ್ತೋತ್ರ ಮಾಡಿದ್ಲು, ಸಹಜವಾಗಿ ಸ್ತೋತ್ರ ಮಾಡಿದ್ಲು. ಕೃಷ್ಣ ಸ್ತೋತ್ರ ಮಾಡಿದ್ದಕ್ಕೆ ಅಂತ ಕೊಡಲಿಲ್ಲ, ಅನುಗ್ರಹ ತಾನು ಮಾಡ್ತಾನೆ, ತಾನು ಹಾಗೆಯೇ ಕೊಟ್ಟುಬಿಟ್ಟ. ಇಬ್ಬರ ಸ್ವಭಾವ ಅಂತ ಅರ್ಥ ಮಾಡಿಕೊಂಡ್ರೆ, ದೇವರು ನಮ್ಮ ಬಗ್ಗೆ ನಾ ವ್ಯವಹಾರ ಮಾಡೋದಿಲ್ಲ, ಅವನು ಸಹಜವಾದ ಕರುಣಾಶೀಲ ಕೃಪಾಳು ಅಂತ ಅರ್ಥ. ಅಲ್ಲಿ ತುಂಬ ಅರ್ಥ ಇದೆ ಅದಕ್ಕೆ. ಹಾಗಿದ್ರೆ ದ್ರೌಪದಿ ಮೇಲೆ ಎಷ್ಟು ಕಷ್ಟಪಟ್ಟ ಕಾಣುತ್ತಲ್ಲ ಅಂತ ಕೇಳಿದರೆ, ದ್ರೌಪದಿ ಆಗ ಮಾಡಿದ್ದು ಅಭಿನಯ ಮಾಡ್ತಾ ಇದ್ದ, ಅಭಿನಯ ಮಾಡಿದ್ದೆ ಹೊರತು ನಿಜವಾದ ಅರ್ಥದಲ್ಲಿ ಕಷ್ಟಪಟ್ಟಿದ್ದಲ್ಲ. ಈ ರೀತಿಯಾಗಿ ಮಾಡಿದಾಗ ಒಬ್ಬ ಸ್ತ್ರೀಗೆ ಎಷ್ಟು ನೋವಾಗುತ್ತೆ ಅಂತ ತೋರಿಸ್ತಾ ಇದ್ದಾಳೆ ಹೊರತು ಆಕೆಗೆ ದುಃಖ ಇಲ್ಲ. ಯಾತಕ್ಕೆ ಅಂದರೆ ಎಂಥ ಶಕ್ತಿ ಗೊತ್ತ, ದ್ರೌಪದಿಯ ಶಕ್ತಿ ಸಾಕ್ಷಾತ್ ಭಾರತೀ ದೇವಿ ಭವತಿ ಯದನುಭಾವ ದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಮಾತು ಮನಸ್ಸುಗಳ ದೇವತೆಯಾಗಿ ಆಕೆ ಅನುಗ್ರಹ ಮಾಡಿದರೆ ಒಬ್ಬ ಮೂಕ ವಾಗ್ಮಿಯಾಗ್ತಾನೆ, ಆಕೆ ಆಗ್ರಹ ಮಾಡಿದರೆ ವಾಗ್ಮಿ ಮೂಕನಾಗ್ತಾನೆ. ಅಂಥ ವರ್ಚಸ್ಸು ದ್ರೌಪದಿಯ ವರ್ಚಸ್ಸು. ಯಾರು ಭಯ ಇದೆ ಅವರಿಗೆ? ಯಾರು ಭಯನೂ ಇಲ್ಲ. ದುಶ್ಯಾಸನ ಏನು ಮಾಡ್ತಾನೆ ಈ ಮಧ್ಯೆ? ಮಾಡಾಗೇ ಇಲ್ಲ. ಅವರು ಸ್ವತಃ ವಸ್ತ್ರ ಸೃಷ್ಟಿ ಮಾಡಿಕೊಳ್ಳೋ ಶಕ್ತಿ ಆಕೆಗಿದೆ, ಸ್ವತಃ ವಸ್ತ್ರ ಸೃಷ್ಟಿ ಮಾಡಿಕೊಳ್ಳೋ ಶಕ್ತಿ ದ್ರೌಪದಿಗಿದೆ. ಅಂತ ಮಹಾನುಭಾವಳಾದ್ದರಿಂದ ಆಕೆಯ ದುಃಖನೇ ಇಲ್ಲ. ಕೃಷ್ಣ ತನ್ನ ಅನುಗ್ರಹ ಮಾಡ್ತಕ್ಕಂಥ ಸ್ವಭಾವವನ್ನು ತೋರಿಸಿದ್ದಾನೆ. ದ್ರೌಪದಿ ಪಾತ್ರ ಜನ ಗೊತ್ತಿಲ್ಲ, ಆದ್ದರಿಂದ ಏನೋ ಅರ್ಥ ಮಾಡ್ಕೋತಾರೆ. ನಿಜವಾದ ಮಹಾಭಾರತ ದ್ರೌಪದಿ ಅಂದರೆ ಅಶರೀರವಾಣಿ ಆಗುತ್ತೆ ಹುಟ್ಟುತ್ತಿರ್ಲಿಕ್ಕೇನೆ, ಈಕೆ ಸಾಮಾನ್ಯಳಲ್ಲ. ಸರ್ವಯೋಷಿದ್ವರ ಕೃಷ್ಣ, ಜಗತ್ತಿನ ಜೀವಕೋಟಿ ಅತ್ಯುತ್ತಮವಾದ ಸ್ತ್ರೀ ಈಕೆ. ಈಗ ಅವತಾರ ಮಾಡ್ತಿರೋದು ಯಾವುದಕ್ಕೂ ಅಲ್ಲ, ದುಷ್ಟಕ್ಷತ್ರಿಯ ವಿನಾಶಕ್ಕೆ ಅವತಾರ ಮಾಡ್ತಾ ಇದ್ದಾಳೆ. ಯಶ್ಯಾಹ ನಾಸ್ತಿ ಉಪಮಾ ಭುವಿ, ಈಕೆಯನ್ನು ಸರಿಗಟ್ಟತಕ್ಕಂಥ ಮತ್ತೊಬ್ಬ ಸ್ತ್ರೀ ಜೀವ ಸಂಕುಲದಲ್ಲಿ ಇಲ್ಲ ಅಂತ ಮಹಾಭಾರತದ ಅಶರೀರವಾಣಿಯ ಮಾತದು ಒಂದು ದ್ರೌಪದಿಯ ವ್ಯಕ್ತಿತ್ವ. ಅದಕ್ಕೆ ಇನ್ನೊಂದು ಒಳ್ಳೆಯ ಕಾರಣ ಇದೆ, ಮತ್ತು ನೋಡೋದಕ್ಕಾಗಲ್ಲ, ಕಾಣಿಸ್ತಾ ಇದೆಯಲ್ಲ ಅಂತ ಕೇಳಿದರೆ, ಆಕೆ ದೇಹದಲ್ಲಿ ದ್ರೌಪದಿ ಒಂದೇ ಇಲ್ಲ, ಶಚಿ ಶ್ಯಾಮಲ ಉಷಾ ಎಲ್ಲ ಇದ್ದಾರೆ. ಅವರು ಸ್ತೋತ್ರ ಮಾಡ್ತಾರೆ, ಅವರು ಸೆಕೆಂಡರಿ ಆರ್ತಃ ಜಿಜ್ಞಾಸುಗಳು, ಆರ್ತರಾಗಿ ಅವರು ಸ್ತೋತ್ರ ಮಾಡ್ತಾರೆ. ಒಂದೇ ಮಾತಿನಲ್ಲಿ ಎಷ್ಟು ಜನ ಸೇರಿಕೊಂಡಿದ್ದಾರೆ. ದ್ರೌಪದಿ ಸಹಜವಾಗಿ ದೇವರು ಸ್ತೋತ್ರ ಮಾಡ್ತಾಳೆ, ಆದರೆ ಒಳಗಿದ್ದಂಥ ಶಚಿ ಶ್ಯಾಮಲ ಉಷಾ ಇದ್ದಾರಲ್ಲ, ಅವ್ರು ಮಾತ್ರ ದುಃಖದಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಭಾರಿ ವಿಶೇಷ.
ಅದಕ್ಕೆ ಕೃಷ್ಣ ವಸ್ತ್ರ ಕೊಟ್ಟಿದ್ದು ದ್ರೌಪದಿಗೆ ಅಂತ ಕೊಡಲಿಲ್ಲ, ಆ ದುಃಖಪಟ್ಟು ಕೇಳಿದ್ರಲ್ಲ ಅವರಿಗೋಸ್ಕರ ಕೊಟ್ಟರು ಅಂತ ದಾಸರ ಹೇಳ್ತಾರೆ. ಅವರಿಗೋಸ್ಕರ ಕೊಟ್ಟರು. ಕನಕದಾಸರು ಬರೀತಾರೆ, ಯಮಸುತನ ರಾಣಿಗೆ ಅಕ್ಷಯ ವಸನವ ನಿತ್ತೆ ಸಮಯದಿ ಅಜಾಮಿಳನ ಪೊರೆದೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿನೆರೆ ಯಾದಿಕೇಶವ ರಾಯ. ಅದು ಸ್ತೋತ್ರ ಮಾಡಬೇಕಾದ್ರೆ ಯಮಸುತನ ರಾಣಿಗೆ ಅಕ್ಷಯ ವಸನವ ನಿತ್ತೆ. ಯಮಸುತನ ರಾಣಿ ಅಂದ್ರೆ ಯಮಸುತ ಧರ್ಮರಾಜ, ಯಮನ ಮಗ, ಆತನ ಹೆಂಡತಿ ಶ್ಯಾಮಲಾದೇವಿ, ಆಕೆಗೆ ಅಕ್ಷಯ ವಸ್ತ್ರ ಕೊಟ್ಟಿದ್ದೆ ಹೊತ್ತು ದ್ರೌಪದಿಗೆ ಅಸ್ತ್ರ ಒಟ್ಟು ಕೊಟ್ಟಿದ್ದು ಅಲ್ಲೇ ಅಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ನಡೆದ ಪ್ರಸಂಗ ಬಹಳ ಗಂಭೀರವಾದ ಪ್ರಸಂಗ. ಯಾತಕ್ಕೆ ದೃಷ್ಟಾಂತ ಕೊಟ್ಟೆ ಅಂದ್ರೆ ಆರ್ತರಾದವರು ಅಲ್ಲಿದ್ದಾರೆ, ಜ್ಞಾನಿಯಾದವರು ಅಲ್ಲಿದ್ದಾರೆ, ಮತ್ತೆ ಅರ್ಥಾರ್ಥಿ ವಸ್ತ್ರ ಬೇಕು ಅನ್ನೋ ಅಪೇಕ್ಷೆಯ ಜನ ಅಲ್ಲಿದ್ದಾರೆ. ಈ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಸ್ತೋತ್ರ ಮಾಡಬೇಕಾದ್ರೆ ಯಾವುದಕ್ಕೋಸ್ಕರ ಮಾಡ್ತಾನೆ? ಕೆಲವು ಬಾಯಿ ಬಿಟ್ಟೆ ಹೇಳಿಬಿಡ್ತಾರೆ, ಸತ್ಯನಾರಾಯಣ ಪೂಜೆ ಮಾಡ್ತೇವೆ ಬನ್ನಿ, ಯಾತಕ್ಕೆ ಏನೋ ಅನ್ಕೊಂಡಿದ್ದೆ, ಕೆಲಸ ಆಗ ಟ್ರಾನ್ಸ್ಫರ್ ಆಗಬೇಕಾಗಿತ್ತು ಮಾಡಿಸಿ, ಅದಕ್ಕೆ ಸೇವರ್ ಮಾಡಿಸ್ಬೇಕು, ಯಾವುದೋ ಒಂದು ಲಾಟ್ರಿ ಟಿಕೆಟ್ ತಗೊಂಡಿದ್ದೆ ಬರಲಿ, ಇವೆಲ್ಲ ತಿಳ್ಕೊಂಡ್ರೆ ಅರ್ಥಾರ್ಥಿ ಇವರೆಲ್ಲ ಬಿದಕ್ ಮಾಡ್ತಾರೆ ಅಲ್ಲೇ ಅಲ್ಲ. ಇನ್ನು ಯಾರು ರೋಗ ಇತ್ತು ವಾಸಿ ಆಗಲಿಕ್ಕೋಸ್ಕರ ಮಾಡಿಸಿ, ಬಾಯ್ಬಿಟ್ಟೆ ಹೇಳ್ಬಿಡ್ತಾರೆ. ಯಾರು ಸುಮ್ಮನೆ ಮಾಡಿಸಿದ್ರ, ಸುಮ್ಮನೆ ಮಾಡಿಸ ಬುದ್ಧಿ ಕೆಟ್ಟೋಗಿ ಸುಮ್ಮನೆ ಮಾಡಿಸ್ಲಿಕ್ಕೆ, ಸುಮ್ಮನೆ ಮಾಡಿಸಿಲ್ರಿ ಅಂತ ಹೇಳ್ತಾರೆ. ಡಿಕ್ಲೇರ್ ಮಾಡಿ ಸುಮ್ಮನೆ ಮಾಡಿಸಿಲ್ಲ ಅಂತ ಹೇಳ್ಬಿಡ್ತಾರೆ. ಸುಮ್ಮನೆ 10 ರೂಪಾಯಿ ಖರ್ಚು ಮಾಡ್ತೇನೆ, ನಾನು ಆಗಲ್ಲ ಮಾಡೋದಿಲ್ಲ. ದೇವರಿಗೆ 10 ರೂಪಾಯಿ ಕೊಡಬೇಕಾದ್ರೆ 1,000 ರೂಪಾಯಿ ಕೆಲಸ ತಗೊಂಡೆ ಕೊಡೋದು ದೇವ್ರ ಹತ್ರ. ಇದು ನಮ್ಮ ಲೆಕ್ಕ ಇದು ಒಂದು, ಅಂದ್ರೆ ನಾವು ಒಪ್ಕೊಂಡ್ಬಿಡ್ತೇವೆ ಅದನ್ನು. ಅಲ್ಲಿ ಸಕಾಮ ಕರ್ಮ ಮಾಡ್ತಕ್ಕಂಥ ಜನ ಅವರು ಕಡಿಮೆ ಆಗ್ತಾರೆ, ಮೇಲಾಗಲು ಸಾಧ್ಯವೇ ಇಲ್ಲ. ಆ ಮೂರ್ಖರು ದೇವ್ರ ಸ್ತೋತ್ರನೇ ಮಾಡೋದಿಲ್ಲ, ಬಿಟ್ಟುಬಿಡಿ ಅವ್ರ ವಿಷಯನ. ಉಳಿದ 4 ಜನ ದೇವ್ರ ಹತ್ರ ಬರ್ತಾರೆ. ಉದಾರಾಹ ಸರ್ವಯೇವೈತೆ, ಎಲ್ಲರೂ ಶ್ರೇಷ್ಠನೇ. ಇವರಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಇವರಲ್ಲಿ ಜ್ಞಾನಿ ಬಹಳ ದೊಡ್ಡವನು, 4 ವರ್ಗದಲ್ಲಿ ಜ್ಞಾನಿ ದೊಡ್ಡವನು. ಕಾರಣ ಅಲ್ಲಿ ಫಲಾಪೇಕ್ಷೆಯೇ ಇಲ್ಲವನೇ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಕರ್ತವ್ಯ ಪ್ರಜ್ಞೆಯಿಂದ ಮಾಡ್ತಾನೆ ಹೊರತು ಅವನಿಗೆ ಬೇರೆ ಯಾವ ಉದ್ದೇಶನೂ ಇಲ್ಲ. ವಿದ್ಯಾರ್ಥಿ ಪಾಸಾಗೋ ಉದ್ದೇಶ ಇತ್ತು, ಪ್ರೊಫೆಸರ್ಗೆ ಏನೂ ಇಲ್ಲ. ಏನಾಗಿ ತಿಳ್ಕೋಬೇಕು ಅಂತ ಅಷ್ಟೇ ಅಪೇಕ್ಷೆ, ತಿಳ್ಕೋಬೇಕು ತಿಳ್ಕೋಬೇಕಷ್ಟೇ. ಈ ಮೂಲಕ ಜ್ಞಾನ ವೃದ್ಧಿಯೇ ಕೆಲಸ ಹೊರತು ಅಲ್ಲಿ ಪರೀಕ್ಷೆ ಇಲ್ಲ, ಇಂಕ್ರಿಮೆಂಟ್ ಇಲ್ಲ, ಪ್ರಮೋಷನ್ ಯಾವುದೂ ಇಲ್ಲ. ಫೈನಲ್ ರೀಚ್ ಆಗಿಬಿಟ್ಟಿದ್ದಾನೆ ಆಗ್ಲೇನೆ, ಇನ್ನು ರಿಟೈರೇ ಆಗೋಗ್ಬಿಟ್ಟಿದ್ದಾನೆ, ಇನ್ನೂ ಓದ್ತಾನೆ ಪಾಪ. ಯಾಕೆ ಜ್ಞಾನ ಒಂದೇ ಕಾರಣ ಹೊರತು ಇನ್ನೇನು ಕಾರಣ ಇಲ್ಲ. ಜಿಜ್ಞಾಸು ಬೇರೆ, ವಿದ್ಯಾರ್ಥಿ ಜಿಜ್ಞಾಸು, ಅವನು ಜ್ಞಾನಿ, ಇವನು ಆರ್ಥ, ಇನ್ನೊಬ್ಬ ಅರ್ಥಾರ್ಥಿ. ಯಾಕಯ್ಯ ಕೋರ್ಸ್ ಓದ್ದೆ, ಡಾಕ್ಟರ್ ಯಾಕಾದೆಯ, ತುಂಬಾ ಜನ ಕೇಳಿ ಎಷ್ಟು ದುಡ್ಡು ಬರುತ್ತೆ ರೀ, ಬೇರೆ ಎಷ್ಟು ದುಡ್ಡು ಬರೋದೇ ಇಲ್ಲ, ಇನ್ನು 10,000 ಕೊಡದು ಹೋದ್ರೆ ಆಪರೇಷನ್ ಮಾಡೋದಿಲ್ಲ, ತಪ್ಪು ತಂದಿಡ್ತಾನೆ ಗೊತ್ತಾ, ಈ ರೀತಿ ಯಾರು ಹೇಳೋದಿಲ್ಲ ನೋಡಿದ್ರ. ಮತ್ತು 99% ಜನ ಅದಕ್ಕೆ ಹೋಗೋದು, ಮೆಡಿಕಲ್ ಕೋರ್ಸ್ಗೆ ಲೋಕೋಪಕಾರ ಮಾಡ್ತೇನೆ, ರೋಗಗಳು ಪ್ರಾಣ ಉಳಿಸ್ತೇನೆ, ಸಮಾಜ ಸೇವೆ ಮಾಡ್ತೇನೆ ಅಂತ ಹೋಗೋದಿಲ್ಲ. ಕೇಳಿಬೇಕಾರೆ ಆಚಾರ ಯಾರು ಮಾಡ್ಕೊತ, ನಾನು ಯಾಕೆ ಮಾಡಲಿ ಅದನ್ನೆಲ್ಲ ಕೂಡ, ನನಗೆ ಬೇಕಾದ ದುಡ್ಡು ಅಷ್ಟೇ. ಕೊಡೋದಿಲ್ಲ ಹೋದ್ರೆ ಹೋಗು ನೋಡ್ತಿರ್ತಾರೆ, ಸದ್ದಾಡ್ತಿರ್ತಾರೆ ಪಾಪ ರೋಗಿ, ಚಿತ್ರ ಹಿಂಸೆ ಪಡ್ತಿರ್ತಾನೆ, ಕರ್ಕೊಂಡು ಆ ಕಡೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ದುಡ್ಡು ಕೊಡೋದಿಲ್ಲ ನೀವೀಗ, ಸಾಕಲ್ಲ ಇದು ಅರ್ಥ ಮಾಡ್ಕೊಂಡೆ. ಅವನಿಗೆ ಬೇಕಾಗಿದ್ದು ವೈದ್ಯಕೀಯ ಓದಿದ್ದಾನೆ, ಅವನಿಗೆ ಉಪಕಾರ ಮಾಡಬೇಕಿಲ್ಲ, ಹಣ ಕಿತ್ತೋದಷ್ಟೇ ಅವನಿಗೆ ಬೇಕಷ್ಟೆ. ಎಂಥ ನೀಚತನ ಇದು, ಅರ್ಥಾರ್ಥಿ. ದೇವನು ಬಿಟ್ಟುಬಿಡಿ, ತನ್ನ ವಿದ್ಯೆಯನ್ನೇ ಹಣಕ್ಕೆ ಉಪಯೋಗಿಸ್ತಾ ಇದ್ದಾನೆ ಅವನು. ಹಣ ಕೊಟ್ಟರೆ ಕಳ್ಳನ್ ಬೇಕಾದ್ರೆ ಬದಲಿಸ್ತಾನೆ, ಇಲ್ಲವರು ಯಾವನು ಬದಲಿಸಲು ತಯಾರಿಲ್ಲ. ಎಷ್ಟು ಜನ ಇವತ್ತು ಡಾಕ್ಟರ್ಸ್ ಯಾರು ತ್ಯಾಗ ಮಾಡ ಕೊಟ್ಟು ಬಿಟ್ರೆ ಎಷ್ಟು ಜನ ಬದುಕ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಎಕ್ಸೆಪ್ಷನ್ ಇರ್ತಾರೆ ಪಾಪ, ಕೆಲವರು ಇರ್ತಾರೆ, ಅದು 99% ಜನ ಆಗಿರೋರಲ್ಲ, ಒಳ್ಳೆಯವ್ರು ತೀರಾ ಕಡಿಮೆ ಅಷ್ಟೇ. ಎಲ್ಲ ಯಾವುದೇ ಪ್ರಶ್ನೆಗೆ ಹೋಗಬೇಕಾದ್ರೆ ಮೊದಲನೇ ಕಾರಣ ಕೊಡೋದೇ ಅದನ್ನು, ಸಾಕಷ್ಟು ದುಡ್ಡು ಬರುತ್ತೆ, ಮೊದಲನೇ ಕಾರಣ ಕೊಟ್ಟುಬಿಡ್ತಾರೆ. ಮತ್ತು ಕಂಪ್ಯೂಟರ್ 1,000 ಜನ ಹೋಗೋದು ಜ್ಞಾನವೃದ್ಧಿ ಅವೆಲ್ಲ ಅಲ್ಲ. ಆ ಸ್ಯಾಲ್ರಿ ಯಾವುದು ಕೊಡ್ತಾರೆ ರೀ, 80,000 90,000 ವರ್ಷದ ಜೀವನಮಾನ ಪೂರ್ತಿ ಸಂಪಾದನೆ 1 ವರ್ಷದಾಗುತ್ತೆ, ಹಿಂಗೆ ಆಗೋಗ್ಬಿಡುತ್ತೆ, ಈ ಕಾರಣಕ್ಕೆ ಹೋಗ್ತಾರೆ. ಇದಲ್ಲ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು, ಜ್ಞಾನಕ್ಕೋಸ್ಕರ ಭಗವಂತನ ಸೇವೆಗೋಸ್ಕರ ಅಂತ ತಿಳ್ಕೊಂಡ್ರೆ ನಮ್ಮ ನಿತ್ಯದ ಚಟುವಟಿಕೆಗಳಲ್ಲೇ 4 ವೆರೈಟಿ ಕಾಣ್ತೇನೆ. ನಿತ್ಯದ ಚಟುವಟಿಕೆಗಳಲ್ಲಿ 4 ವಿಧ ಜನ ಇದ್ದೇ ಇದ್ದಾರೆ. ಭಗವಂತ ಹೇಳ್ತಾನೆ, ಇವರು ಎಲ್ಲರೂ ಕೂಡ ನನ್ನ ಹತ್ರ ಬರ್ತಾರಲ್ಲ ಆ ಮಟ್ಟಿಗೆ ವೆಲ್ಕಮ್ ಅಂತ ಹೇಳ್ತಾನೆ ಭಗವಂತ. ಎಲ್ಲೋ ಹೋಗಲಿಲ್ಲ ಪುಣ್ಯಕ್ಕೆ, ನಮ್ಮ ಹತ್ರ ಬಂದರಲ್ಲ ಅದಕ್ಕೆ ಎಷ್ಟೋ ವಾಸಿ. ಆದರೆ ಜ್ಞಾನಿ ಇದ್ದಾನಲ್ಲ ಅವನು ಭಾರಿ ಶ್ರೇಷ್ಠ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ, ಅವನು ಏಕಭಕ್ತಿ ಸದಾ ನನ್ನ ಕಡೆ ಮನಸ್ಸಾಕಿರ್ತಾನೆ, ಆದ್ದರಿಂದ ಅವನು ತುಂಬ ಶ್ರೇಷ್ಠನಾದವನು. ಜ್ಞಾನಿ ಕಂಡ ನನಗಿರೋ ಪ್ರೀತಿ ಬೇರೆ ಬರೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಇದು ಬಹಳ ಒಂದು ಸೈಕಲಾಜಿಕಲಿ ಕೂಡ ಅಷ್ಟೇನೆ. ಒಬ್ಬ ಮೇಷ್ಟ್ ಇರ್ತಾನೆ, ತುಂಬ ವಿದ್ಯಾರ್ಥಿಗಳಿರ್ತಾರೆ, ಕೆಲ ಹುಡುಗರು ಹಸುಗಿಸು ಕಟ್ಟಿರ್ತಾರೆ, ರೆಗ್ಯುಲರ್ ಹಾಲು ತಂದು ಕೊಡ್ತಾರಪ್ಪ, ಫ್ರೀಯಾಗಿ ಹಾಲು ತಂದು ಕೊಡ್ತಾನೆ ಮೇಷ್ಟ್ರಿಗೆ ಒಂದು ಹುಡುಗ. ಇನ್ನೊಬ್ಬ ತರಕಾರಿ ಬೆಳೆಯನ್ನಿರ್ತಾನೆ, ವೆರೈಟಿ ತರಕಾರಿ ಸಪ್ಲೈ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಹುಡುಗ ಅಕ್ಕಿ ಬೆಳೆ ಏನಾದ್ರು ತಂದು ಕೊಡ್ತಾ ಇರ್ತಾನೆ. ಇನ್ನೊಬ್ಬನು ಬೇಕಾದ್ರೆ ಏನು ಬೇಕಾದ ಕೆಲಸ ಮನೆ ಕೆಲಸ ಬೇಕಾದ್ರೆ ಮಾಡ್ತಿರ್ತಾನೆ. ಎಲ್ಲರೂ ಪ್ರಿಯರೆ ಪಾಪ, ಪ್ರೊಫೆಸರ್ಗೆ ಎಲ್ಲರೂ ಪ್ರಿಯನೇ. ಇನ್ನೊಬ್ಬ ಹುಡುಗ ಏನು ತಂದು ಕೊಡೋದಿಲ್ಲ ಪಾಪ, ಅಕ್ಕಿ ಇಲ್ಲ ಬೇಳೆ ಇಲ್ಲ ಏನೇನು ತಂದು ಕೊಡ, ಕ್ಲಾಸ್ ಬಿಟ್ಟು ಮೇಷ್ಟ್ರನ್ನು ಕಂಡೇ ಇಲ್ಲ ಅವನು. ಆದರೆ ಹುಡುಗರ ಸ್ವಭಾವ ಏನು ಗೊತ್ತಾ, ಮೇಷ್ಟ್ರು ಏನು ಹೇಳ್ಕೊಡ್ತಾರೆ ಫಸ್ಟ್ ಕ್ಲಾಸ್ ಹೇಳ್ತಾರೆ ಒಪ್ಪಿಸಿಬಿಡ್ತಾನೆ. ಇನ್ನೇನು ಕೆಲಸ ಮಾಡೋದಿಲ್ಲ ಅವನು, ಅದು ಒಂದೇ ಕೇಳಿದ ಪಕ್ಷ ಚೆಕ್ ಅಂತ ಉತ್ತರ ಕೊಡ್ತಾನೆ. ಈ ಮೇಷ್ಟ್ರಿ ಯಾರನ್ನ ಪ್ರೀತಿ ಜಾಸ್ತಿ ಗೊತ್ತಾ? ಹಾಲ್ ತರೋನ್ ಹೊಸರು ತರೋ ಮೇಲೆ ಯಾರ ಮೇಲೂ ಅಲ್ಲ, ಹೇಳಿದ ತಕ್ಷಣ ಉತ್ತರ ಕೊಡ್ತಾ. ಅವನ ಕಡ್ರೆ ಪಂಚ ಪ್ರಾಣ, ಇವನು ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳ್ತಾನೆ. ಏನು ತಂದು ಕೊಟ್ಟಿಲ್ಲ ಪಾಪ ಎಂದು ಕೇಳಿದ್ರೆ, ಅದೊಂದೇ ಅವನ ಮೇಲೆ ಪ್ರೀತಿ ಮಾಡಿ ಬರೋದೇ, ಬೇರೆ ಮೇಲೆ ಬರೋದೇ ಇಲ್ಲ. ಅವ್ನು ನೋಡ ಕುರೂಪಿ ಇರ್ತಾನೆ, ಮತ್ತೆ ಕುರೂಪಿ ಇರ್ತಾನೆ, ಗಿಡ್ಡ ಕುರೂಪಿ, ಒಂದು ಕಾಲು ಬೇರೆ ಇರೋದಿಲ್ಲ, ಕೆಲವು ಸಲ ಏನಿರೋದಿಲ್ಲ, ಅಂಥ ಭಯಂಕರ ಆಕಾರ. ಒಂದೇ ಒಂದು ಕಾರಣ, ಬ್ರೈಟ್ನೆಸ್ ಇರೋದೆಲ್ಲ ಅವನ ಜ್ಞಾನದೊಳಗೆ. ಅವನು ಹೇಳಿದನು ಸಾರ್ ಅಂತ ಹೇಳಿ ತಕ್ಷಣ ಹೇಳ್ತಾನಲ್ಲ, ಅವನಿಗೆ ಪಂಚಪ್ರಾಣ ಆಗಿಬಿಡ್ತಾನೆ. ಇವನು ನನ್ನ ಹೆಸರು ಉಳಿಸೋದು ಇವನು ಒಬ್ಬನೇ ಅಂತ ಹೇಳ್ತಾನೆ. ಹುಡುಗರು ಪ್ರೀತಿ ಇಲ್ಲ ಅಂತಲ್ಲ, ಇದೆ ಅದು. ಇವನಷ್ಟು ಪ್ರೀತಿ ಯಾರ ಮೇಲೂ ಬರೋದಿಲ್ಲ, ಇವನಷ್ಟು ಪ್ರೀತಿ ಯಾರ ಮೇಲೂ ಬರೋದಿಲ್ಲ. ಆದ್ದರಿಂದ ಉದಾರ ಸರ್ವ ಏವೈತೆ ಜ್ಞಾನೀತು ಆತ್ಮೈವಮೇವ ತಂ ಭಗವಂತ ಹೇಳ್ತಾನೆ. ಜ್ಞಾನಿಯ ಸ್ಥಾನ ಏನು ಗೊತ್ತಾ ಅರ್ಜುನ? ಅವನು ನಾನೇ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳ್ತಾನೆ. ಇದು ಬಹಳ ದೊಡ್ಡ ಮಾತು. ಜ್ಞಾನಿ ಅಂದ್ರೆ ನಾನೇ, ಜ್ಞಾನಿ ಅಂದ್ರೆ ನಾನೇ ಅಂತ ತಿಳ್ಕೊಂಡ್ಬಿಡ್ತಾನೆ ಪರಮಾತ್ಮ. ಇದು ಬಹಳ ಮುಖ್ಯವಾದ ಮಾತು. ಜನ ಮೋಸ ಹೋಗಿಬಿಡ್ತಾರೆ, ಓ ಜ್ಞಾನಿ ನಾನೇ ಅಂತ ಭಗವಂತ ಹೇಳಿರೋದ್ರಿಂದ ನಾಲ್ಕು ಪುಸ್ತಕ ಓದಿದ್ರೆ ನಾವೆಲ್ಲ ದೇವರಾಗಿಬಿಡ್ತೇವೆ ಅಂತ ತಿಳ್ಕೊಂಡ್ಬಿಡು. ನಾಲ್ಕು ಪುಸ್ತಕ ಓದೋದು ಅಹಂ ಬ್ರಹ್ಮಾಸ್ತಿ ಅಂತ ತಿಳ್ಕೊಂಡ್ಬಿಡ್ಬೋದಾ ಅಂದ್ರೆ ಸಾಧ್ಯ ಇಲ್ಲ. ಯಾತಕ್ಕೆ ಭಗವಂತ ಹೇಳ್ತಾನೆ ಅಂದ್ರೆ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾನೆ. ಜ್ಞಾನಿ ಅಂದ್ರೆ ನಾನೇ ಇದ್ದಾಗೆ ಅಂತ. ಇವತ್ತು ಬಂದ್ರೆ ನಾನು ಬಂದಾಗ ಲೆಕ್ಕರಿ, ಇವ್ರಿಗೆ ಕೊಟ್ಬಿಡಿ, 100,000 ಕೊಡಬೇಕಾಗಿದೆ, ಇವ್ರಿಗೆ ಕೊಟ್ಬಿಡಿ, ನಾನು ಬಂದ್ಬಿಡುತ್ತೆ ಅಂತ ಹೇಳ್ತಾನೆ. ಇವ್ರಿಗೆ ಕೊಟ್ಬಿಡಿ, ನನ್ಗೆ ಗ್ಯಾರಂಟಿ ಕೊಡ್ತಾರೆ. ಮತ್ತೆ ಇವ್ರಿಗೆ ಮಾತ್ರ 10 ರೂಪಾಯಿ ಕೊಡಬೇಡಿ, ತಗೊಂಡು ಹೋಗ್ಬಿಡ್ತಾನೆ ಆ ಕಡೆಗೆ ಅಂತ ಹೇಳ್ತಾನೆ. ಯಾಕೆ? 100 ಕ್ಕೆ 100 ವಿಶ್ವಾಸ ಯಾರ ಮೇಲೆ ಇರುತ್ತಲ್ಲ ಅವರನ್ನ ತನ್ನನ್ನೇ ಅಂತ ಕರೆದು ಬಿಡ್ತಾರೆ. ನಾನು ಅವ್ರು ಬಂದ್ರೆ ನಾನು ಬಂದಾಗೆ ಲೆಕ್ಕ. ದೇವರಿ ಮಾತನ್ನು ಹೇಳೋದಕ್ಕೆ ಕಾರಣ ಜ್ಞಾನಿಗಳು ಅಷ್ಟು ಪ್ರೀತಿ ಆದ್ದರಿಂದ ಭಗವಂತ ಮಾತು ಹೇಳಿದ. ನಮಗೆ ಈ ಶ್ಲೋಕ ಕೇಳಿದಾಗ ಹಿಂದಿನ ಒಂದು ಶ್ಲೋಕಕ್ಕೆ ಹೊಸ ಅರ್ಥ ಆಗುತ್ತೆ. ಅರ್ಜುನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತೋ, ಅಧರ್ಮಕ್ಕೆ ಉನ್ನತಿ ಬರುತ್ತೋ, ಆಗ ನಾನು ಆತ್ಮಾನಂ ಸೃಜಾಮಿ, ನನ್ನನ್ನು ಹುಟ್ಟಿಸ್ಕೋತೇನೆ, ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ. ಇದು ಎಲ್ಲರ ಗೊತ್ತಿರೋ ಅರ್ಥ ಇದು. ಒಂದು ಈ ಶ್ಲೋಕ ಕೇಳಿದ ಹೊಸ ಅರ್ಥ ಆಗುತ್ತೆ. ನಾನು ಅವತಾರ ಮಾಡ್ತೇನೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಆತ್ಮಾನಂ ಸೃಜಾಮಿ, ಆತ್ಮನನ್ನು ಸೃಷ್ಟಿ ಮಾಡ್ತೇನೆ. ಆತ್ಮ ಅಂದ್ರೆ ಯಾರು? ಜ್ಞಾನೀತು ಆತ್ಮೈವ ಮೇ ಮತಂ. ಆತ್ಮ ಅಂದ್ರೆ ಜ್ಞಾನಿ, ಜ್ಞಾನಿನ ಕಳಿಸಿಕೊಡ್ತೇನೆ ಅಂತ ಅರ್ಥ. ಯಾವ್ಯಾವಾಗ ಲೋಕದಲ್ಲಿ ತೊಂದರೆ ಆಗುತ್ತಲ್ಲ ಆಗ ನಾನು ಬರ್ತೇನೆ ಅಥವಾ ಜ್ಞಾನಿಗಳನ್ನು ಕಳಿಸಿಕೊಡ್ತೇನೆ ಹೊರತು ಕೈ ಬಿಡೋದಿಲ್ಲ ಅಂತ ಅರ್ಥ. ಅದಕ್ಕೇನೆ ಅಂತ ಜ್ಞಾನಿಗಳನ್ನು ಕಾಲಕಾಲ ಪರಮಾತ್ಮ ಕಳಿಸಿಕೊಡ್ತಾನಲ್ಲ, ದೇವರೇ ಯಾಕೆ ಬಂದಿಲ್ಲ ಅಂತ ಕೇಳಬಾರದು. ದೇವರೇ ಯಾಕೆ ಬಂದಿಲ್ಲ ಅಂತ ಕಂಪ್ನಿಗೆ ಫೋನ್ ಮಾಡ್ತಾರೆ, ಪ್ರೊಪರೇಟರ್ ಬರಬೇಕಾಗಿಲ್ಲ, ರಿಪೇರಿ ಮಾಡೋ ಬಂದ್ರೆ ಸಾಕು, ನಮಗೆ ಅವನೇ ಬರಬೇಕಾದ ಕಾರಣ ಇಲ್ಲ, ಅದು ರೆಸ್ಪಾಂಡ್ ಮಾಡಿಬಿಟ್ರೆ ಸಾಕಷ್ಟೇ. ಇವತ್ತು ಭಗವಂತ ಬೇರೆ ಯುಗದಲ್ಲಿ ತಾನೇ ಬರ್ತಾನಂತೆ, ಕಲಿಯುಗದಲ್ಲಿ ತಾನು ಅವತಾರ ಮಾಡೋದಿಲ್ಲ. ಅದಕ್ಕೆ ಆಚಾರ್ಯರಂತ ಜ್ಞಾನಿಗಳನ್ನು ಕಳಿಸಿಕೊಡ್ತಾನೆ ಹೊರತು ತಾನು ಸುಮ್ಮನೆ ಕೊಡೋದಿಲ್ಲ, ಕಳಿಸಿಕೊಟ್ಟೇ ಕೊಡ್ತಾನೆ. ಹೀಗೆ ಜ್ಞಾನಿಗಳನ್ನ ಭಗವಂತ ತುಂಬಾ ಮೆಚ್ಚುತ್ತಾನಾದ್ದರಿಂದ ಎಲ್ಲ ಕಾಲಕ್ಕೂ ನಾವು ಜ್ಞಾನ ಕಾರ್ಯದ ಬಗ್ಗೆ ಅಗ್ರಸ್ಥಾನವನ್ನು ಹೊಂದಬೇಕು. ದೊಡ್ಡ ಕೆರೆ ಕಟ್ಟಿಸಿ ದೇವರು ಸಂತೋಷ ಪಡ್ತಾನೆ, ಅನ್ನ ಛತ್ರ ಕಟ್ಟಿ ಸಂತೋಷ ಪಡ್ತಾನೆ, ಬಾವಿ ತೋಡಿಸಿ ಕಲ್ಯಾಣ ಮಾಡ್ಬೇಕು ದೇವ್ರಿಗೆ ಖುಷಿ ಆಗುತ್ತೆ. ಅದು ಎಲ್ಲಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ ಯಾವಾಗ ಗೊತ್ತಾ? ಜ್ಞಾನ ಕಾರ್ಯ ಮಾಡಿ ದೇವರಿಗೆ ಅತ್ಯಂತ ಖುಷಿ ಆಗುತ್ತೆ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತಿನ ದಿವಸ ಎಷ್ಟು ಮಠಗಳಿಗೆ ದಾನ ಕೊಡ್ತಾರೆ ಗೊತ್ತಾ? ಜನಗಳು ಏನೇನೋ ಕಾರ್ಯಕ್ರಮ ಸಾಕಷ್ಟು ದುಡ್ಡು ಕೊಡ್ತಾರೆ, ಆದರೆ ಜ್ಞಾನ ಪ್ರಕಾರಕ್ಕೆ ಮಾತ್ರ ಏನೇನಿರೋದಿಲ್ಲ. ಅದಕ್ಕೆ ರಾಯರಿಗೆ ಎಷ್ಟು ಖುಷಿ ಯಾವುದು ಜಾಸ್ತಿ ಆಗುತ್ತೆ ಗೊತ್ತಾ? ತಮಾಷೆ ಗೊತ್ತಾ? ರಾಯರಿಗೆ ಏನೇನೋ ಕೊಡ್ತಿರ್ತಾರೆ, ಪಂಚಾಮೃತಾಭಿಷೇಕ ಮಾಡಿಸಿದ್ದು ಮಾಡಿಸಿದ್ದೇನೆ, ಕನಕಾಭಿಷೇಕ ಮಾಡಿಸಿದ್ದು ಮಾಡಿಸಿದ್ದೇನೆ. ಅವ್ರ ಗ್ರಂಥ ಮಾತ್ರ ಹುಳ ತಿಂತ ಬಿದ್ದಿರುತ್ತೆ ಮನೆಯೊಳಗೆ. ಅವರು ಬರೆದ ಗ್ರಂಥ ಹುಳ ಹಿಡಿದೋಗಿರುತ್ತೆ. ಇಲ್ಲಿ ನೋಡಿದ್ರೆ ವೈಭವನೇ ವೈಭವ, ಜನ ಯಾರು ಮೆಚ್ಚುತ್ತಾರೆ? ಎಂದು ರಾಯರು ಮೆಚ್ಚೋದಿಲ್ಲ. ಅದರಿಂದ ಇವತ್ತು ರಾಯರ ಮಠಕ್ಕೆ ಹೋದಾಗ ಒಂದು ಗ್ರಂಥ ಅವ್ರಿಗೆ ಗರ್ದಂಥ ಯಾವುದ್ರಿ ಕಷ್ಟ ತೋರಿಸಾಗಿರ್ಬೇಕು. ಇವತ್ತು ಯಾವುದಾದ್ರೂ ಕಾಲಕಾಲದ ಲೈಬ್ರರಿ ಆಗಿರಬೇಕು, ಮಠಗಳಲ್ಲಿ ಪುಸ್ತಕ ಭಂಡಾರ ಆಗಿರಬೇಕು, ಪ್ರಕಾಶನ ಕಾರ್ಯ ಹಾಗೆ ನಡಿಬೇಕು. ಈ ಮಾತು ಭಗವಂತನ ಮಾತು ಯಾತಕ್ಕೆ ಒತ್ತೇಳ್ತೇನೆ ಅಂದರೆ, ಇವತ್ತು ತುಂಬ ಜನ ಸಾಕಷ್ಟು ದಾನಿಗಳು ಸಿಗ್ತಾರೆ. ಇವತ್ತಿನ ಕಾಲ ದಾನಿಗಳ ಸಂಖ್ಯೆ ಏನೂ ಕಡಿಮೆ ಆಗಿಲ್ಲ, ಆದರೆ ಜ್ಞಾನ ಕಾರ್ಯದ ದಾನಿಗಳ ಸಂಖ್ಯೆ ಮಾತ್ರ ತುಂಬ ಕಡಿಮೆ ಇರುತ್ತೆ. ಚಿನ್ನದ ರಥ ವಜ್ರದ ಕವಚ ಬೇಕಾದ ಕೆಲಸ ಮಾಡೋಕ್ಕೆ ಸಾಧ್ಯ ಜಗತ್ತಿಗೆ, ಆದರೆ ಇವತ್ತು ಭಾಗವತ ಪ್ರಿಂಟ್ ಮಾಡಿಸ್ಬೇಕಂದ್ರೆ ಸಾಧ್ಯ ಇಲ್ಲ. ತಮಾಷೆ ಅದು ಬೇಕಾದ ದುಡ್ಡು ಎಷ್ಟು ತಿಂದುಕೊಂಡಿದ್ದೀರಿ? ಇದರ 100 ಆಗೋದಿಲ್ಲ, ಆ ಕೆಲಸ ಆಗೋದಿಲ್ಲ ಜನಗಳಲ್ಲಿ. ಯಾಕೆ? ಮಹತ್ವ ಗೊತ್ತಾಗಿಲ್ಲ. ಮಹತ್ವ ಗೊತ್ತಾಗಿಲ್ಲ. ವಿದ್ಯಾರ್ಥಿಗೆ ಬೇರೆ ಯಾರಿಗೂ ದಿವಸ ಊಟ ಹಾಕ್ತೀರಿ, ಸಂತೋಷಪಟ್ಟು ಮಾಡಿ ಹೋಗ್ಬಿಡ್ತಾರೆ. ಒಬ್ಬ ಬುದ್ಧಿವಂತ ಹುಡುಗನಿಗೆ ವಾರಾನ್ನ ಕೊಟ್ಟು ಹಾಕ್ತೀರಿ, 4 ವರ್ಷ ಹಾಕ್ತೀರಿ, ಅವನು ಮುಂದೆ ದೊಡ್ಡ ಅಧಿಕಾರಿ ಆಗ್ತಾನೆ, 1,000 ಜನಕ್ಕೆ ಅನ್ನ ಹಾಕ್ತಾನೆ ನಾಳೆ. 1,000 ಜನಕ್ಕೆ ಅನ್ನ ಇವನು ಅಷ್ಟೊಂದು ಊಟ ಮಾಡ್ಕೊಂಡು ಹೋಗ್ತಿರ್ತಾನೆ ಹೊರತು ಏನು ಕೆಲಸ ಮಾಡೋದೇ ಇಲ್ಲ. ತಾಯಿಯವರಿಗೂ ಮಾಡ್ತಾನೆ, ಸತ್ತ ಬೇರೆ ಮನೆಗೆ ಹೋಗ್ತಾನೆ ಹೊರತು ಬೇರೆ ಕೆಲಸ ಇಲ್ಲ. ಅವನು ಇಡೀ ಜಗತ್ತೇ ಬೆಳಕು ಕೊಡ್ತಾನೆ, ಅನ್ನ ಕೊಡ್ತಾನೆ. ಇವತ್ತು ಯಾರಿಗೆ ಅನ್ನ ಕೊಡಬೇಕು? ನಾವು ಕೊಟ್ಟ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಇವತ್ತು ಜ್ಞಾನದಿಂದ ಮಾತ್ರ ಮಲ್ಟಿಪ್ಲೈ ಮಾಡಕ್ಕೆ ಬರುತ್ತೆ ಹೊರತು ಬೇರೆಯಿಂದ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಜ್ಞಾನ ಕಾರ್ಯಕ್ಕೆ ಮೊದಲ ಮಣೆ ಹಾಕಬೇಕು. ಆ ಭಾವನೆ ಎಲ್ಲಿವರೆಗೆ ನಮಗೆ ಬರೋದಿಲ್ಲ, ಈ ಗೀತೆ ಶ್ಲೋಕ ಅರ್ಥ ಆಗಿಲ್ಲ ಅಂತ. ಜ್ಞಾನೀತು ಆತ್ಮೈವ ಮೇ ಮತಂ, ಮುಂದೆ ತಾನೇ ಹೇಳುತ್ತಾನೆ, ಹಿಂದೆ ಹೇಳಿದ್ದಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹ ವಿದ್ಯತೆ. ಇವತ್ತು ಕೆರೆ ಕಟ್ಟಿಸಿದ್ದು ಹೋಗುತ್ತೆ, ಬಾವಿ ಕಟ್ಟಿಸಿದ್ದು ಹೋಗುತ್ತೆ, ಮನೆಗಳು ಹೋಗುತ್ತೆ, ಸಾಮ್ರಾಜ್ಯ ಹೋಗಿವೆ. ಎಲ್ಲಿದೆ ಇವತ್ತಿನ ದಿವಸ ಹಾಳು ಹಂಪೆ ಅಂತ ಹೇಳ್ತೇವೆ. ಎಂಥ ಸಾಮ್ರಾಜ್ಯ ಮಣ್ಣು ಮುಖ್ಯ ಹೋಯ್ತು, ಏನು ಉಳ್ಕೊಂಡಿಲ್ಲ. ಆದರೆ ವ್ಯಾಸರಾಯರ ಗ್ರಂಥ ಉಳ್ಕೊಂಡು ಕೃಷ್ಣದೇವರಾಜನ ರಥ ಉಳ್ಕೊಂಡಿಲ್ಲ, ಇದು ಆಶ್ಚರ್ಯ. ವ್ಯಾಸರಾಯರ ಬರೋ ಗ್ರಂಥ ಇವತ್ತು ಚಾತ್ಯಭಾರಿ ಚಂದ್ರಿಕಾ ನ್ಯಾಯಾಮೃತ ತರ್ಕಂದಾಡ ಉಳ್ಕೊಂಡಿದೆ ಇವತ್ತಿನ ದಿವಸ. ಅದು ರಾಯವಾಸ ಮಾಡಿದ ಮನೆ ಯಾವುದು ನಮಗೆ ಗೊತ್ತಿಲ್ಲ. ಅದು ಬರೆದ ಪರಿಮಳ ಉಳ್ಕೊಂಡಿದೆ. ಅದು ತತ್ವಪ್ರಕಾಶಿಕ ಭಾವದೀಪ. ನಾವು ಉಳಿಸಿಲ್ಲ, ಅವರು ಉಳಿಸಿದ್ದಾರೆ ಅಷ್ಟೇನೆ. ನಾವು ಉಳಿಸೋರಲ್ಲ, ಆ ವಿಚಾರ ಬೇರೆ. ಆ ಜ್ಞಾನಕ್ಕಿರೋ ಮಹತ್ವ ಅಂದ್ರೆ ಅಂಥದ್ದು. ಈ ದೃಷ್ಟಿಯಲ್ಲಿ ಇವತ್ತು ತುಂಗಭದ್ರ ಇದೆ, ವಿಜಯನಗರ ಇಲ್ಲ. ತಮಾಷೆ ನೋಡಿ, ದೇವ್ರು ಕೊಟ್ಟ ನದಿ ಹಾಗೆ ಹರಿತಾ ಇದೆ, ವಿಜಯನಗರ ಇವತ್ತು ಉಳ್ಕೊಂಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಜ್ಞಾನ ಪ್ರವಾಹದಂತೆ ಯಾವುದೂ ಶಾಶ್ವತವಲ್ಲ. ಆದ್ದರಿಂದ ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ಕೊಡೋದು ಅದಕ್ಕೆ ಕೊಡಬೇಕು, ಸಂಪಾದನೆ ಅದನ್ನೇ ಮಾಡಬೇಕು. ಮತ್ತೆ ನಾವು ಜ್ಞಾನ ಕಾರ್ಯವನ್ನೇ ನಾವು ಮಾಡಬೇಕು, ಜ್ಞಾನವನ್ನೇ ಸಂಪಾದನೆ ಮಾಡಬೇಕು, ಜ್ಞಾನಕ್ಕಾಗಿ ಬದುಕಬೇಕು. ಅಂಥ ಅವಕಾಶ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ, ಮನುಷ್ಯನಿಗೆ ಮಾತ್ರ ಉಂಟು. ಆದ್ದರಿಂದ ಅದರ ಸಾರ್ಥಕ್ಕೆ ಪ್ರಯತ್ನ ಪಟ್ಟರೆ ದೇವರು ಅಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳುತ್ತಾರೆ. ಇಂಥ ಜ್ಞಾನ ಒಂದೆರಡು ದಿವಸಕ್ಕೆ ಬರೋದಿಲ್ಲ. ಭಗವಂತ ಮುಂದೆ ಹೇಳುತ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹುಜನ್ಮಗಳ ನಂತರ ಜ್ಞಾನ ಸಂಪಾದನೆ ಮಾಡ್ತಾನೆ. ಇವತ್ತು ಕೆಲವು ಕಾರ್ಯಗಳೆಲ್ಲ, ಇವತ್ತು ಮೆಡಿಕಲ್ ಒಂದು ದಿವಸಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಪರೇಟ್ ಕೋರ್ಸು, ಕೆಲವಾರು ವರ್ಷ ಕಷ್ಟಪಡಬೇಕು. ಅದಕ್ಕೆ ಇದ್ದರೆ ಒಂದು ದಿವಸಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟಪಡಬೇಕು. ಆದರೆ ಜ್ಞಾನ ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಒಂದು ಜನ್ಮ ಅಲ್ಲ, ನೂರಾರು ಜನ್ಮ ಸಂಪಾದನೆ ಮಾಡತಕ್ಕಂಥ ಅಪೂರ್ವ ವಸ್ತು ಜ್ಞಾನ. ಅದು ಜನ್ಮ ಜನ್ಮಗಳ ಸಾಧನೆಯಾದ್ದರಿಂದ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹುಜನ್ಮಗಳ ಸಾಧನೆಯ ನಂತರ ಜ್ಞಾನವನ್ನು ಪಡಿತಾನೆ, ನನ್ನ ಹತ್ರ ಬರ್ತಾನೆ. ಮುಂಚೆ ಬರಲಿಕ್ಕೆ ಆಗೋದೇ ಇಲ್ಲ. ಜ್ಞಾನ ಇಲ್ಲದೆ ಪ್ರವೇಶ ಇಲ್ಲ, ಬಹುಜನ್ಮಗಳ ಸಾಧನೆ ಇಲ್ಲದೆ ಜ್ಞಾನ ಇಲ್ಲ. ಅದನ್ನು ಸಂಪಾದನೆ ಮಾಡಬೇಕು. ಆಗ ಒಂದು ಪ್ರಶ್ನೆ ಬಂತು, ಈ ಜ್ಞಾನದ ಮಹತ್ವ ಏನು ಅಂತ ಹೇಳಿದರೆ, ಜ್ಞಾನದ ಸ್ವರೂಪ ಏನು? ಭಗವಂತ ಮುಂದಿನ ಶ್ಲೋಕದ ಮುಂದಿನ ಅರ್ಥದಲ್ಲಿ ಹೇಳ್ತಾನೆ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಂ, ಎಲ್ಲವೂ ವಾಸುದೇವನೇ ಅಂತ ತಿಳ್ಕೊಳ್ತಾನಲ್ಲ, ಅವನು ಮಹಾತ್ಮ, ಅವನು ದೊಡ್ಡ ಜ್ಞಾನಿ ಅಂತ ಪರಮಾತ್ಮ ಹೇಳಿ. ವಾಸುದೇವ ಸರ್ವ, ಎಲ್ಲ ದೇವರೇನೆ. ಇಲ್ಲಿ ತುಂಬಾ ಜನ ಗೊಂದಲಕ್ಕೆ ಬಿದ್ದರು. ಎಲ್ಲ ದೇವರೇ, ಸರ್ವಂ ಕಲ್ವಿದಂ ಬ್ರಹ್ಮ, ಕಂಡು ಕಂಡಿದ್ದೆಲ್ಲ ದೇವರೇನೆ, ಮೈಕು ದೇವರೇ, ಇದು ದೇವರೇ, ತಿನ್ನೋದು ದೇವರೇ, ಅದಕ್ಕೆ ದುಡ್ಡು ಯಾಕೆ ತಿಂತೀಯ, ಅದು ದೇವರ ಅಯ್ಯ ತಿಂದು ಬಿಡ್ತೀನಿ ಅಂತ ಹೇಳೋದು. ಬೇಕಾಗಿ ದುಡ್ಡು ತಿಂತೀಯ ದೇವರು, ಮಣ್ಣ್ಯಾಕೆ ತಿಂತೀಯ ದೇವರು, ಈ ರೀತಿ ತಿಂದವರೆಲ್ಲ ದೇವರು ಅಂತ ತಿಳ್ಕೊಂಡ್ರೆ ಆ ರೀತಿ ಅರ್ಥ ಅಲ್ಲ. ಅದು ಒಗಟಿನ ಶ್ಲೋಕ. ವಾಸುದೇವ ಸರ್ವಂ, ವಾಸುದೇವನೇ ಎಲ್ಲ. ಆ ಶ್ಲೋಕಕ್ಕೆ ಅರ್ಥವನ್ನು ಹೇಳ್ತಾರೆ ಆಚಾರ್ಯ ಒಬ್ಬರೇ, ಅದಕ್ಕೆ ಅರ್ಥ ಹೇಳಿದವರು. ವಾಸುದೇವನೇ ಎಲ್ಲ. ಎಲ್ಲ ಅಂದರೆ ಎಲ್ಲಕ್ಕೂ ಕಾರಣ ವಾಸುದೇವ ಅಂತ ಅರ್ಥ. ಎಲ್ಲದಕ್ಕೂ ಕಾರಣ ವಾಸುದೇವ ಅಂತ ತಿಳ್ಕೊಳ್ತಾನಲ್ಲ, ಅವನು ಜ್ಞಾನಿ ಹೊರತು ಉಳಿದವರು ಜ್ಞಾನಿಗಳಲ್ಲ. ಸುಖಕ್ಕೊಬ್ಬ ದೇವರು, ದುಃಖಕ್ಕೊಬ್ಬ ದೇವರು, ಒಳಿತಿಗೊಬ್ಬ ದೇವರು, ಕೆಡುಕಿಗೊಬ್ಬ ದೇವರು ಹಾಗೆಲ್ಲ ಇಲ್ಲ. ಎಲ್ಲದೂ ಕೂಡ ಭಗವಂತನ ಕೈಯಲ್ಲಿದೆ. ತೇನವಿನ ತೃಣಮಪಿ ನ ಚಲತಿ. ಅದಕ್ಕೆ ರಸೋಹಮ್ಮ ಪ್ಲು ಕೌಂತೇಯ ಪ್ರಭಾತಿ ಸಿ ಸೂರ್ಯಯೋಹೋ. ನೀರು ಬಂತು ದೇವ್ರದಯ, ಕರೆಂಟ್ ಬಂತು ದೇವ್ರದಯ, ಬಸ್ ಬಂತು ದೇವ್ರದಯ, ಎಚ್ಚರಾಯ್ತು ದೇವ್ರದಯ, ನಿದ್ದೆ ಬಂತು ದೇವ್ರದಯ, ಯಾರು ಊರಿಗೆ ಬಂದರು ದೇವ್ರದಯ, ಯಾರು ಊರಿಗೆ ಹೋದ್ರು ದೇವ್ರದಯ, ತುಂಬ ಕಷ್ಟಪಡ್ತ ರೋಗಿ ಸತ್ತೋದ ದೇವ್ರದಯ, ಏನು ಒದ್ದಾಡ್ತಿದ್ದ ಮಹಾರಾಯ ಸತ್ತೋದ ಪಾಪ ದೇವ್ರದಯ, ಮಗು ಸುಖವಾಗಿ ಹುಟ್ಟಿತು ದೇವ್ರದಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ದೇವ್ರದಯ. ದೇವರ ಗಮನಕ್ಕೆ ಬರದೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ಅನುಗ್ರಹ ಇಲ್ಲದ ಏನೇನೂ ಆಗೋದಿಲ್ಲ ಅಂತ ತಿಳ್ಕೊಳ್ತಾನಲ್ಲ, ಅವನು ಮಹಾತ್ಮ. ಅವನು ನಿಜವಾದ ಅರ್ಥದಲ್ಲಿ ಜ್ಞಾನಿ ಅಂದರೆ ಅವನೇನು. ದೇವರನ್ನ ನಾವು ಪಾರ್ಷಿಯಲ್ ಗ್ರೇಟೆಸ್ಟ್ ಒಪ್ಪಿಕೊಂಡ್ರೆ ಸಾಲದು, ಆಲ್ರೌಂಡ್ ಗ್ರೇಟೆಸ್ಟ್ ಒಪ್ಪಿದ್ರು. ದೇವರನ್ನು ಎಲ್ಲ ಕಡೆಗೂ ಕಾಣಬೇಕು ನಾವು. ಅದಕ್ಕೆ ಮಧ್ವಾಚಾರ್ಯರು ಆಶ್ರಮ ತಗೋಬೇಕಾದ ಚಿಕ್ಕ ಹುಡುಗ ವಾಸುದೇವ ಅಂತ ಹೆಸರು. ಎಲ್ಲ ಕಡೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಕಂಡು ಕಂಡು ನಮಸ್ಕಾರ ಮಾಡ್ತಾರೆ. ಕಂಬಕ್ಕೂ ನಮಸ್ಕಾರ, ನೆಲಕ್ಕೂ ನಮಸ್ಕಾರ, ಬಂಡೆಗೂ ನಮಸ್ಕಾರ. ಆಶ್ಚರ್ಯ ಆಗುತ್ತೆ, ಯಾಕೆ ಮಾಡ್ತಾನೆ ವಾಸುದೇವ ಹೇಗೆ ಅಂತ ಕೇಳಿದರೆ, ದೇವರಿಗೆ ನಮಸ್ಕಾರ, ಸ್ವವಸ್ತು ಪ್ರಣತಿಂ ವ್ಯಥಾಮಿತಿ, ದೇವರಿದ್ದಾನೆ, ದೇವ್ರನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ. ಇವತ್ತು ನಾವು ಸಾರಿಗ್ರಾಮಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕಾಗಿದೆ, ಮೂರ್ತಿ ಮಾಡಿದರೆ ಸಾಕಾಗಿದೆ. ಕಂಡು ಕಂಡಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಎಂಥ ದಿವ್ಯ ದರ್ಶನ ಅದರೊಳಗಿತ್ತು, ದಿವ್ಯ ದರ್ಶನವನ್ನು ಅದರಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದು ವಸ್ತುವನ್ನು ನೋಡಿದರೆ ಅದರ ಹಿನ್ನೆಲೆ ಅರ್ಥವಾಗಬೇಕಾದ್ರೆ ಎಲ್ಲರಿಗೂ ಆಗೋದಿಲ್ಲ, ಅದು ಜ್ಞಾನಿಗಳಿಗೆ ಮಾತ್ರ ಆಗೋದು. ಅಂತ ಸರ್ವಶ್ರೇಷ್ಠ ಜ್ಞಾನಿ ಅಂದರೆ ಒಂದೆರಡು ಕಡೆ ಕಂಡರೆ ದೇವರನ್ನು ಕಂಡಾಗಲ್ಲ, ಎಲ್ಲ ಕಡೆ ದೇವರನ್ನು ಕಾಣಬೇಕು, ಎಲ್ಲ ವಸ್ತುಗಳಲ್ಲಿ ಕಾಣಬೇಕು, ಎಲ್ಲ ಕಾರ್ಯಗಳಲ್ಲಿ ಕಾಣಬೇಕು, ಎಲ್ಲ ಅವರ ತಿಳುವಳಿಕೆಯಲ್ಲಿ ದೇವರನ್ನು ಕಾಣಬೇಕು. ದೇವರನ್ನು ಎಲ್ಲೂ ಕಾಣ, ಒಂದು ಕಡೆ ಕಾಣದೆ ಬಿಟ್ಟರು ಕೂಡ ಅವರ ಜ್ಞಾನಕ್ಕೆ ಲೋಪ ಇದೆ ಅಂತ ಅರ್ಥ. வாசுதேவஹா சர்வம் விதி சபாத்மா சுதுர்லபஹா. அதுக்கு இன்னும் அநேக அர்த்தம் எடுத்த சர்வ சப்தக்கு பூரண அந்த அர்த்தம். சர்வ சப்தக்கு பூரண வாசுதேவஹா பூரணம். உடுதவர் யாரும் பூர்ணரல்ல, வாசுதேவ மாத்திர பூரண. ಎಲ್ಲಿ ನೋಡಿದ್ರು ಡಿಫೆಕ್ಟ್ಸ್ ಕಂಡೇ ಕಾಣುತ್ತೇವೆ. ಲಕ್ಷ್ಮೀದೇವಿ ಸಮುದ್ರ ಮಥನ ಕಾಲಕ್ಕೆ ಪ್ರಾದುರ್ಭೂತರಾಗಿ ಎಲ್ಲಾ ದೇವತೆಗಳ ಮುಂದೆ ಓಡಾಡ್ತಾ ಇವರನ್ನು ಹರ ಹಾಕೋದಿಲ್ಲ ಅಂತ ಹೇಳಿ, ಇವರಿಗೆ ಮಾಲೆ ಹಾಕೋದಿಲ್ಲ, ಯಾತಕ್ಕೆ ಇವರು ಪೂರ್ಣರಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇವರು ಯಾರೂ ಪೂರ್ಣರಲ್ಲ, ಒಂದಲ್ಲ ಒಂದು ಡಿಫೆಕ್ಟ್ ಇದ್ದೇ ಇದೆ. ಯಾವ ಡಿಫೆಕ್ಟ್ ಇಲ್ಲದೇನೆ ಗುಣಪೂರ್ಣನಾದ ವ್ಯಕ್ತಿ ನಾರಾಯಣ ಒಬ್ಬನೇ, ಆದ್ದರಿಂದ ಅವನ ಕೊಳ್ಳಲ್ಲಿ ಹಾಕ್ತೇನೆ ಅಂತ ಹೇಳಿ. ಮಹಾಲಕ್ಷ್ಮಿ ಹೇಳಿದ ತತ್ವ ವಾಸುದೇವ ಸರ್ವಂ, ಸರ್ವಗುಣಪೂರ್ಣ ಪರಮಾತ್ಮ ಒಬ್ಬನೇ, ಜಗತ್ತಿನಲ್ಲಿ ಯಾರು ಅಂತ ಪೂರ್ಣತೆಯನ್ನು ಪಡೆದಿಲ್ಲ. ಅದಕ್ಕೆ ಉಪನಿಷತ್ ಹೇಳಿತು, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪರಮಾತ್ಮ ಎಲ್ಲ ಕಡೆ ಪೂರ್ಣ ಪೂರ್ಣ ಪೂರ್ಣ, ಅಂತ ಪೂರ್ಣತೆ ಜಗತ್ತಿನಲ್ಲಿ ಯಾರಲ್ಲೂ ಇಲ್ಲ. ಕೃಷ್ಣ ಪೂರ್ಣ, ರಾಮ ಪೂರ್ಣ, ನರಸಿಂಹ ಪೂರ್ಣ, ಮತ್ಸ್ಯ ಕೂರ್ಮ ಎಲ್ಲವೂ ಪೂರ್ಣನೇ. ಕೃಷ್ಣ ಪೂರ್ಣ, ಕೃಷ್ಣ ಪೂರ್ಣ. ಕೃಷ್ಣ ಏನ್ ಮಾಡ್ತಾನೆ, ಬಾಯಿ ತೆಗಿತಾನೆ, ಇಡೀ ಬ್ರಹ್ಮಾಂಡ ತೋರಿಸ್ತಾನೆ. ವಾಮನವಾಗಿ ಕಾಲೆತ್ತಾನೆ, ಹೋಗ್ತಾ ಇದೆ, ಕೊನೆಯೆಲ್ಲ ಮೊದಲೆಲ್ಲ ಹೋಗ್ತಾನೆ ಇದೆ. ಒಂದು ಪಕ್ಷಪಕ್ಷಿ ಬಂತಂತ, ಕೃಷ್ಣ ತಿನ್ಬೇಕು ಅಂತ ಪಕ್ಷಪಕ್ಷಿ ಬಂತಂತ, ಕೃಷ್ಣ ಏನ್ ಮಾಡಿದನಂತೆ, ಕೈ ಚಾಚಿದಂತ ಒಳಗಡೆಗೆ, ಕೈ ಒಳಗೆ ಹೋಗ್ತಾನೆ ಇದೆ, ಹೋಗ್ತಾನೆ ಇದೆ ಒಳಗಡೆಗೆ. ಅದು ತಿನ್ಲಕ್ಕೆ ಅಂತ ಹೋಗಿ ಹಲ್ಲು ಹುರ್ಕೊಂಡು ಕೊನೆ ಹಾಗೆ ಉಸಿರುಗಟ್ಟು ಸತ್ತು ಹೋಗಿಬಿಡ್ತಾರೆ. ಕೈ ಬೇಕಾದ್ರೂ ಬೆಳೆಸಬಲ್ಲ, ಪಾದ ಬೇಕಾದ್ರೂ ಬೆಳೆಸಬಲ್ಲ, ಇಡೀ ದೇಹ ಬೇಕಾದ್ರೂ ಬೆಳೆಸಬಲ್ಲ. ಮನುಷ್ಯ ಹೊಟ್ಟೆ ಮಾತ್ರ ಬೆಳೆಸ್ತಾನೆ, ಉದ್ದೇನು ಬೆಳೆಸಕ್ಕೆ ಆಗೋದೇ ಇಲ್ಲ. ದೇವರು ಏನನ್ನೂ ಬೆಳೆಸಬಲ್ಲ ಅಂತ ಹೇಳ್ತಾರೆ, ಏನನ್ನು ಬೇಕಾದ್ರೆ ಬೆಳೆಸ್ತಾನೆ. ಅದರೊಳಗೆ ಇರತಕ್ಕಂಥ ವೈಭವ ಜಗತ್ತ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣತೆಯ ಸಂಕೇತ ಅದು, ಪೂರ್ಣತೆಯ ಸಂಕೇತ. ಅಷ್ಟು ಬೆಳೆಸಿದ್ರು ಕೂಡ ಯಥಾ ಪ್ರಕಾರ ಪೂರ್ಣನೇ, ಮತ್ತೆ ನೋಡಿದ್ರೆ ಹಾಗೆ ಕಾಣಿಸ್ತಾನೆ ಮತ್ತೆ. ಎಂಥ ಆಶ್ಚರ್ಯ! ಇವತ್ತು ಕಂಪ್ಯೂಟರ್ ಒಳಗೆ ಗೊತ್ತಾಗ್ತದೆ, ಒಂದೊಂದು ಅಂದಾಜು ಮಾಡಕ್ ಬರುತ್ತೆ, ಬರೀ ಕೈ ಅಂದಾಜು ಮಾಡಕ್ ಬರುತ್ತೆ, ತಲೆ ಅಂದಾಜು ಮಾಡಕ್ ಬರುತ್ತೆ, ಇದೆಲ್ಲ ಮಾಡಕ್ ಬರುತ್ತೆ. ಆದರೆ ಭಗವಂತ ನ್ಯಾಚುರಲಿ ಮಾಡಿಸೋದು ಭಗವಂತ ಒಬ್ಬನೇನೆ. ಅದೆಲ್ಲ ಹೇಗೆ ಸಾಧ್ಯ ಅಂತ ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ನಮಗೆ ಸಾಕಷ್ಟು ಉಪಕಾರ ಮಾಡಿಕೊಟ್ಟಿದೆ. ಈ ದೃಷ್ಟಿಯಿಂದ ದೇವರನ್ನ ಪೂರ್ಣ 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 ಅಂತ ತಿಳ್ಕೊಳ್ಳೋದು ನಮ್ಮ ಜ್ಞಾನದ ದೊಡ್ಡ ಲಕ್ಷಣ. ಮತ್ತೆ ವಾಸುದೇವ ಸರ್ವಂ, ಏನೇ ಕೆಲಸ ದೇವರಿಂದ ಆಗ್ತಾ ಇದೆ. ಇವತ್ತು ಯಾವುದೋ ಸಂಘ ಸಂಸ್ಥೆಗೆ ಹೋಗ್ತಾನೆ, ಕೇಳ್ತಾನೆ ಇದು ಇಲ್ಲಿರೋ ವೆಹಿಕಲ್ ಯಾರ್ದು, ಸಂಘದ್ದು ಅಂತ ಹೇಳ್ತಾನೆ. ಇಲ್ಲಿರೋ ಈ ರೂಮ್ ಯಾವುದು, ಸಂಘದ್ದೇನೆ. ಇಲ್ಲಿರ್ತಕ್ಕಂತಹ ಜಮಖಾನಲ್ಲಿ ಹಾಕ್ತೀರಿ ಯಾವುದು, ಇದು ಸಂಘದ್ದೇನೆ. ಅದೇ ರೀತಿ ಇಲ್ಲಿರ್ತ ಅಕವಚ ಕುಂಡಲಗಳು ದೇವರದ ಎಲ್ಲ ಸಂಘದ್ದೇನೆ. ಪ್ರತಿಯೊಂದು ಸಂಘದ್ದೇನೆ. ಟೇಬಲ್ ಫ್ಯಾನ್ಗಳು ಲೈಟ್ ಎಲ್ಲ ಸಂಘದ್ದೇನೆ. ಪೊರಕೆ ಅದು ಸಂಘದ್ದೇನೆ. ಪೊರಕೆನೂ ಸಂಘದ್ದೇನೆ. ಪ್ರತಿಯೊಂದು ಸಂಘದ್ದೇನೆ. ವಾಸುದೇವ ಸರ್ವಂ, ಜಗತ್ತಿನ ಪ್ರತಿಯೊಂದು ದೇವರದ್ದೇನೆ. ದೇವರದಲ್ಲದ ವಸ್ತು ಜಗತ್ತಿನಲ್ಲಿ ಯಾವ್ಯಾವುದೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಮಹತ್ವ ಬಂದ. ವಾಸುದೇವನೇ ಸರ್ವಂ ಕಲ್ವಿದಂ ಬ್ರಹ್ಮ, ಅವನ ಹೊರತು ಜಗತ್ತಿನಲ್ಲಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ತಿಳ್ಕೊಂಡ್ರೆ ಎಷ್ಟು ಜವಾಬ್ದಾರಿ ಇದೆ ನಮಗೆ. ಆಫೀಸ್ನಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದರೆ ಅದು ಎಂಟೇ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ, ಎಂಟೇ ರೆಸ್ಪಾನ್ಸಿಬಿಲಿಟಿ. ಏನೇ ಆದರೂ ಕೂಡ ಅವನು ಕೇಳ್ತಾರೆ ತಕ್ಷಣ, ಯಾಕೆ ಇದು ಯಾರದ್ದು, ಸರ್ಕಾರದ್ದು, ತಕ್ಷಣ ಒಪ್ಪಿಸ್ಬೇಕು ವರದಿ ಅವನು. ಆದರೆ ಸರ್ಕಾರ ಆಫೀಸ್ನಲ್ಲಿ ಕೆಲಸ ಮಾಡೋ ವ್ಯಕ್ತಿ ಇದೆಲ್ಲ ಸರ್ಕಾರದ್ದು ಅಂತ ತಿಳ್ಕೊಂಡಿರ್ತಾನಲ್ಲ, ಹಾಗೆ ಜಗತ್ತಲ್ಲಿ ವಾಸ ಮಾಡ್ತಕ್ಕಂಥ ನಾವು ಇದೆಲ್ಲ ದೇವರದ್ದು ಅಂತ ತಿಳ್ಕೊಂಡಿರಲೇಬೇಕು. ಯಾವ ಕಾಲಕ್ಕೆ ನಂದು ಅಂತ ತಿಳ್ಕೊಳ್ತಾನೆ ಸರ್ಕಾರದ ವಸ್ತುವನ್ನು, ಅಲ್ಲಿಗೆ ಅವನು ಕರಪ್ಟ್ ಆಗ್ತಾನೆ, ಭ್ರಷ್ಟಾಚಾರ ಪ್ರಾರಂಭವಾಗ್ತದೆ. ಸರ್ಕಾರದ ವಸ್ತುವನ್ನು ತಂದು ಅಂತ ತಿಳ್ಕೊಂಡ್ರೆ ಭ್ರಷ್ಟಾಚಾರ ಅಂತ ಕರೆಯೋದಾದರೆ ದೇವರದ್ದು ನಮ್ಮದು ಅಂತ ತಿಳ್ಕೊಂಡ್ಬಿಡ್ತೀವಲ್ಲಿ, ಎಂಥ ಭ್ರಷ್ಟಾಚಾರ ಲೆಕ್ಕ ಹಾಕಿ. ಆಧ್ಯಾತ್ಮಿಕ ಭ್ರಷ್ಟಾಚಾರ ಅಂದ್ರಿದ್ದೇನೆ. ದೇವರನ್ನೇ ನಾವು ದೇವ್ರ ನಮ್ಮ ತಗೊಂಡ್ರೆ ವಾಸಿ, ದೇವರೇ ನಂಬೋರು ಇನ್ನೂ ಜನ ಇರ್ತಾರೆ. ದೇವ್ರು ನಮ್ಮ ಕೈಯಲ್ಲಿದ್ದಾನ್ರಿ, ನಮ್ಮ ಭಾಗ ತೆಗೆದ್ರೆ ಉಂಟು ಇಲ್ದೋದ್ರಿಲ್ಲ, ದೇವ್ರು ಹಾಗೆ ಕಾಯ್ತಾ ಕೂತಿರ್ಬೇಕು ಅಂತ ತಿಳ್ಕೊಂಡ್ರೆ ದೇವ್ರನ್ನ ಏನು ಅರ್ಥ ಮಾಡ್ಕೊಂಡಿದ್ರೆ ಲೆಕ್ಕ ಹಾಕ್ಬೇಕು. ಇವರು ವಾಸುದೇವ ಸರ್ವಂ ಮಿತಿ ಸಮಹಾತ್ಮ ಸುದುರ್ಲಭ. ತಮಾಷೆ ಅಂದರೆ ವಾಸುದೇವ ಅನ್ನೋ ಪದ ಉಪಯೋಗಿಸ್ತಾರೆ. ನಾರಾಯಣ ಅಂತ ಹೇಳಬಾರದೆ, ಕೃಷ್ಣ ಅಂತ ಹೇಳಬಾರದೆ, ಮಧುಸೂದನ ಅಂತ ಹೇಳಬಾರದೆ. ವಿಶ್ವಂಬಿಷ್ಣುರು ಎಷ್ಟು ಹೆಸರಿದೆ ಪರಮಾತ್ಮನಿಗೆ, ಎಲ್ಲ ಬಿಟ್ಟು ವಾಸುದೇವ ಅಂತ ಯಾಕೆ ಹೇಳಬೇಕು? ಇನ್ನು ಯಾರು ಬರೆಯೋದೇ ಇಲ್ಲ, ಮಧ್ವಾಚಾರ್ಯ ಬರೀತಾರೆ. ವಾಸುದೇವ ರೂಪದ ವೈಶಿಷ್ಟ್ಯ ಭಾರಿ ದೊಡ್ಡದು. ಭಗವಂತ ಸೃಷ್ಟಿ ಮಾಡ್ತಾನಲ್ಲ, ಪ್ರದ್ಯುಮ್ನ ರೂಪದಿಂದ ಸೃಷ್ಟಿ ಮಾಡ್ತಾನಂತೆ. ನಾಶ ಮಾಡ್ತಾನಲ್ಲ, ಸಂಕರ್ಷಣ ರೂಪದ ನಾಶ ಮಾಡ್ತಾನಂತೆ. ರಕ್ಷಣೆ ಕೊಡ್ತಾನಲ್ಲ, ಅನಿರುದ್ಧ ರೂಪದ ರಕ್ಷಣೆ ಕೊಡ್ತಾನಂತೆ. ಒಂದೊಂದು ಕಾರ್ಯವನ್ನು ಒಂದೊಂದೇ ಮಾಡ್ತಾ ಬರ್ತಾನಂತೆ. ಆದರೆ ಮೋಕ್ಷ ಕೊಡ ರೂಪ ಯಾವುದು ಗೊತ್ತಾ? ವಾಸುದೇವ ಅಂತ ಕರೀತಾನೆ. ಇತ್ಥಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದಪ್ರದಾತ. ಮೋಕ್ಷ ಕೊಡ ರೂಪ ವಾಸುದೇವ ರೂಪ. ಆ ವಾಸುದೇವ ರೂಪವನ್ನು ಯಾವ ಚಿಂತನೆ ಮಾಡ್ತೇವೋ, ಮೋಕ್ಷ ಕೊಡ ರೂಪ ಚಿಂತನೆ ಮಾಡ್ತಾ ಇದ್ದೇವೆ ಅಂತಾರೆ. ಸೊ ನಮಗೆ ಮೋಕ್ಷಕ್ಕೆ ಬಹಳ ಹತ್ತಿರ ಆಗ್ತೇವೆ, ಮೋಕ್ಷಕ್ಕೆ ಹತ್ತಿರ ಆಗ್ತೇವಾದ್ರಿಂದ ಆ ರೂಪ ಚಿಂತನೆ ವಿಶೇಷವಾಗಿ ಮಾಡಬೇಕು. ಅದಕ್ಕೆ ಆಚಾರ್ಯರು ದ್ವಾದಶಸ್ತೋತ್ರದ ಮೊದಲ ಶ್ಲೋಕದೊಳಗೆ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ ಅಂತ ಸ್ತೋತ್ರ ಮಾಡುತ್ತಾರೆ. ಮುಂದೆ ವಾಸುದೇವಾ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಅಂತ ಅಲ್ಲಿ ಹೇಳುತ್ತಾರೆ.
இன்னும்
வந்திதா சேஷ வந்தியோரு விருந்தாரகம் சந்தனா சர்ச்சி தோதார பீனாம்சகம் இந்திரா செஞ்சலா பாங்க நீராஜிதம் மந்தரோத்தாரி ருத்தோத்புஜா போகினம் பிரீணயாமோ வாசுதேவம் தேவதா மண்டலா அகண்ட வண்டனம். வாசுதேவனன்ன ஒலிசோண, வாசுதேவன பிரீத்தி படிசோண, ஆ ரூபத்திலே மோட்ச கொடுத்தான. ஆதரிந்த விசேஷவாத ரூப இல்லே படிஸ்தாரே அந்த ஹேகோ ஹாக்கி மட்டத்தில் எல்லா கலை ஓடாடுத்து படிசோ ஜாக கட்டை எடுக்கும் பிடைக்க உபன்யாச கூத்துரு யாரும் இருக்கும் உபன்யாச கூத்துறது பாப்பா அந்த இரோ இஷ்ட இன்ட்ரெஸ்ட் இல்ல சார் இல்லே படிஸ்தாரு சார் அதுக்கு கூத்திதேன் பிடைக்கினிந்த அந்த ஹேடிதரே சரியா ஜாக ஹேடிதாரே அந்த சரியா கரெக்ட் ஜாக பத்தி எந்த பிரசங்கனே வரதில்ல. ಈ ದೃಷ್ಟಿಯೊಳಗೆ ವಾಸುದೇವ ರೂಪ ಅಂದ್ರೆ ಮೋಕ್ಷ ಕೊಡೋ ರೂಪ, ಆದ್ರಿಂದ ಗಟ್ಟೆ ಹಿಡ್ಕೊಂಡು ಬಿಟ್ರೆ ಡೈರೆಕ್ಟ್ ಮೋಕ್ಷದ ಒಂದು ಪ್ರೀತಿ ಸಿಗುತ್ತೆ. ಇದೆಲ್ಲ ವಿವೇಚನೆ ಮಾಡಿ ಇದಕ್ಕೆ ವಿಷಯ ವಿಜ್ಞಾನ ಅಂತ ಹೇಳಿದ್ರು. ದೇವರು ಮೋಕ್ಷ ಕೊಡ್ತಾನೆ ಜ್ಞಾನ, ದೇವರು ಮೋಕ್ಷ ಕೊಡ್ತಾನೆ ಜ್ಞಾನ, ವಾಸುದೇವರದ ಮೋಕ್ಷ ಕೊಡ್ತಾನೆ ವಿಜ್ಞಾನ. ಇದು ಸರ್ಕಾರ ಡಿಪಾರ್ಟ್ಮೆಂಟ್ ಅದು ಜ್ಞಾನ, ಇದು ಕಲ್ಜೆಟ್ ಡಿಪಾರ್ಟ್ಮೆಂಟ್ ಅದು ವಿಜ್ಞಾನ, ಇದು ಫಿಷರಿ ಡಿಪಾರ್ಟ್ಮೆಂಟ್ ವಿಜ್ಞಾನ. ಎಲ್ಲ ಡಿಫರೆಂಟ್ ವ್ಯತ್ಯಾಸ ತಿಳ್ಕೊಂಡ್ರೆ ಜ್ಞಾನದು. ಆ ತಿಳ್ಕೊಳ್ಳೋದು ಏನಾಗುತ್ತಾಗ ಎಲ್ಲ ಕೊಡೋದಿಲ್ಲ, ಅಪ್ಲಿಕೇಶನ್ ಕೊಟ್ಟರೆ ಕೆಲಸ ಆಗೋದಿಲ್ಲ, ಅಲ್ಲೇ ಕೊಡಬೇಕು ಬೇರೆ ಕಡೆ ಕೊಡೋಕೆ ಬರೋದಿಲ್ಲ. ಎಲ್ಲ ಸರ್ಕಾರದ ಯಾವುದೋ ಬಸ್ ಹತ್ತಿಬಿಟ್ರೆ, ಎಲ್ಲ ಕೆಂಪು ಬಸ್ ಕಂಡಗಳ ಹತ್ತಿಬಿಟ್ರೆ, ನೀಲಿ ಬಸ್ ಹತ್ತಿಬಿಟ್ರೆ, ಯಾವುದೋ ಬಸ್ ಇಟ್ಟುಕೊಂಡು ಯಾವುದಕ್ಕೂ ಹತ್ತಿಬಿಟ್ರೆ ಆಗೋದಿಲ್ಲ. 20 ಬಸ್ ಉಡುಪಿ ಹೋಗುತ್ತೆ ತಿಳ್ಕೊಳ್ಳಿ, ರಾತ್ರಿ 10 ಗಂಟೆ 20 ಬಸ್ ಇದೆ ಅಂತ ತಿಳ್ಕೊಳ್ಳಿ. ರಿಸರ್ವೇಷನ್ ಯಾವುದಕ್ಕೂ ಮಾಡಿಸಿದ್ದಾನೆ, ಅದೇ ಬಸ್ಸೇ ಹತ್ತಬೇಕೇ ಹೊರತು ಬೇರೆ ಬಸ್ ಹತ್ತಿರ ಸಾಧ್ಯ ಇಲ್ಲ. ಯಾಕೆ ಅದು ಗೌರ್ಮೆಂಟ್ ಬಸ್ ತುಂಬೋದು ಜ್ಞಾನ, ಅದೇ ಬಸ್ ತುಂಬೋದು ವಿಜ್ಞಾನ. ಅದು ಯಾವುದೋ ಬಸ್ ಹಿಡ್ಕೊಂಡು ಅರ್ಧ ಒಂದು 2 ಕಿಲೋಮೀಟರ್ ನಿಲ್ಲಿಸಿಬಿಟ್ರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಈ ಬಸ್ ಇಳಿದ್ಬಿಡು, ಬೇರೆ ಬರ್ತಾನೆ ಪಾಪ, ಯಾವ್ದೋ ಸ್ಟಾಪ್ನಲ್ಲಿ ಇಳಿಬೇಕು ಹೋಗುದು. ಇದು ಗೌರ್ಮೆಂಟ್ ಬಸ್ ಅಲ್ಲ, ಇರ್ಬೋದಯ್ಯ, ನೀನು ತಗೊಂಡ ಬಸ್ ಅಲ್ಲ, ನೀನು ಇದನ್ನು ಮಾಡಿಸಿದ ಬಸ್ ಅಲ್ಲ. ಆ ವಿಜ್ಞಾನ ಅದಕ್ಕೆ ಬಿಂಬರೂಪ ಅಂದ್ರೆ ಹಾಗೆ. ಯಾವ ಬಸ್ಸಿಗೆ ನಾವು ಹತ್ತಬೇಕು ಅಂತ ಹತ್ತುತ್ತೇವೋ ಆ ಬಸ್ಸಿಗೆ ಮಾತ್ರ ಹತ್ತೋ ಅರ್ಹತೆ ಹೇಗಿದೆಯೋ, ಬಿಂಬರೂಪ ಅಂದ್ರೆ ಯಾವ ಉಪಾಸನೆ ರೂಪ ಮಾಡಿದರೆ ನಾವು ಮೋಕ್ಷವನ್ನು ಭಗವಂತ ಕೊಡ್ತಾನಲ್ಲ ಅದು ವಾಸುದೇವ ರೂಪ. ಅದು ನಿಜವಾದ ಬಿಂಬರೂಪ ಗೊತ್ತಾಗೋವರೆಗೆ ಹಾಗೆ ಆರಾಧನೆ ಮಾಡ್ತಾ ಇರೋದು. ಈ ದೃಷ್ಟಿಯಲ್ಲಿ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಆಶ್ಚರ್ಯ ಅಂದರೆ ವಾಸುದೇವ ಸರ್ವನ ಪದ ಗೀತೆಯ ಪದ, ಸರ್ವಂ ಖಲ್ವಿದಂ ಬ್ರಹ್ಮ ಉಪನಿಷತ್ತಿನ ಪದ, ಎರಡಕ್ಕೂ ಅರ್ಥ ಒಂದೇ ಅರ್ಥ. ವಾಸುದೇವ ಸರ್ವಂ, ಸರ್ವಂ ಖಲ್ವಿದಂ ಬ್ರಹ್ಮ, ಬ್ರಹ್ಮ ಅಂದರೆ ಗುಣಪೂರ್ಣ, ವಾಸುದೇವ ಅಂದರೆ ಗುಣಪೂರ್ಣ, ಅದು ದೇವ ಅಂದರೆ ಗುಣಪೂರ್ಣ, ಬ್ರಹ್ಮ ಅಂದರೆ ಗುಣಪೂರ್ಣ. ಸೊ ಗುಣಪೂರ್ಣ ಪರಮಾತ್ಮ ಅಂತ ಚಿಂತನೆಯೇ ದೊಡ್ಡದು. ಅದು ತಿಳ್ಕೊಂಡವನು ಮಹಾತ್ಮ, ಅವನು ಸಿಗೋದು ಭಾರಿ ಕಷ್ಟ ಅಂತ ಪರಮಾತ್ಮ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆಗ ಮುಂದಿನ ಪ್ರಶ್ನೆ ಬಂತು, ಇಷ್ಟು ಸುಲಭ ಇದ್ರೆ ಯಾಕೆ ಎಲ್ಲರೂ ಕೃಷ್ಣನ ಪೂಜೆ ಮಾಡೋದಿಲ್ಲ, ಎಲ್ಲರೂ ಹರಿಸರ್ವೋತ್ತಮತ್ತು ಯಾಕೆ ಒಪ್ಪೋದಿಲ್ಲ, ಇಷ್ಟೆಲ್ಲ ತಿಳ್ಕೊಂಡವರು ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ನಾವೆಲ್ಲರ ಡೇ ಟು ಡೇ ಪ್ರಾಬ್ಲಮ್ನ ಭಗವಂತ ಸಾಲ್ವ್ ಮಾಡ್ತಾನೆ. ಹೀಗಿದ್ರೆ ದೇವ್ರ ಹತ್ರ ಯಾಕೆ ಹೋಗೋದಿಲ್ಲ, ಕಂಡ ದೇವ್ರ ಹತ್ರ ಯಾತಕ್ಕೆ ಹೋಗ್ತಾರೆ, ದೇವ್ರ ಹತ್ರ ಹೋದ್ರೆ ಪುಣ್ಯ, ದೇವಗಳ ಹತ್ರ ಹೋಗೋ ಜನ ಇದ್ದಾರೆ ಯಾಕೆ ಹೋಗ್ತಾರೆ. ಅದಕ್ಕೆಲ್ಲ ಪರಮಾತ್ಮ ಕಾರಣ ಕೊಡ್ತಾನೆ. ಆ ಮುಂದಿನ ಭಾಗವೆಲ್ಲ ಬಹುಭಾಗ ಅದರದ್ದೇನೆ, ಅವ್ರು ಯಾತಕ್ಕೆ ಹೋಗ್ತಾರೆ, ಪರಮಾತ್ಮ ಯಾತಕ್ಕೆ ಬದ್ದೆ ಈ ರೀತಿ ಮಾಡ್ತಾನೆ ಅವರನ್ನು, ಅದೆಲ್ಲ ನಿಮ್ಗೆ ತಾನೇ ವಿವರಣೆ ಮಾಡ್ತಾನೆ. ಆದ್ದರಿಂದ ನಾಳೆ ದಿವಸ ಆ ಭಾಗ ಹೆಚ್ಚಾಗಿ ನೋಡ್ತಾ ದೇವರ ಮಹಿಮೆಯನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಮಯ.